ಸರ್ಗದ ಪ್ರಶ್ನೋತ್ತರ. ಬಂಧುಗಳ ಸಡಗರದ ಮಧ್ಯದಲ್ಲಿ ತಾಯಿ ತನ್ನನ್ನು ಗಮನಿಸುತ್ತಿಲ್ಲ ಎಂದು ತಿಳಿದು ವಾಸುದೇವ ಮನೆಯಿಂದ ಹೊರಟ ಘಟನೆ ನಡೆದದ್ದು ಎಲ್ಲಿ ಅಂತ. ಒಂದು ಬಾರಿ ತಾಯಿ ಒಂದು ಉಪನಯನ ಕಾರ್ಯಕ್ರಮಕ್ಕೆ ಬಂಧುಗಳ ಮನೆಗೆ ಹೋಗಿರ್ತಾಳೆ. ವೇದವತಿ ವಾಸುದೇವನನ್ನು ಕರೆದುಕೊಂಡು ಬಂಧುಗಳ ಮನೆಗೆ ಹೋದಾಗ ಜನಗಳು ಹೋಗುವುದು ಬರುವುದು ಇಂತಹ ಸಡಗರ, ಅಂದ್ರೆ ಲೋಕದ ಚಿಂತನೆಯಿಂದ ಸಡಗರದಲ್ಲಿ ಭಾಗವಹಿಸುವ ಇಚ್ಛೆ ವಾಸುದೇವನಿಗೆ ಇರಲ್ಲ. ಅಂತಹ ಪ್ರಸಂಗದಲ್ಲಿ ನಾನಿಲ್ಲಿ ಇರುವುದು ಬೇಡ, ಅಮ್ಮ ನನ್ನನ್ನು ಗಮನಿಸ್ತಾ ಇಲ್ಲ, ಅಮ್ಮ ಬೇರೆ ರೀತಿಯಾಗಿ ಬಂಧು ಬಾಂಧವರಲ್ಲಿ ಬೆರೆತಿದ್ದಾಳೆ ಅಂತ ಅರ್ಥ ಮಾಡಿಕೊಂಡು, ಸಾಮಾನ್ಯ ಸಮಾರಂಭಗಳಲ್ಲಿ ಮಕ್ಕಳೆಲ್ಲ ಒಂದು ಟೀಮ್ ಮಾಡಿಕೊಂಡು ಆಟ ಆಡ್ತಿರ್ತಾರೆ, ಅಪ್ಪ ಅಮ್ಮ ಅವರೇ ಅವರೊಂದು ಗೌಜಿಯಲ್ಲಿ ಇರ್ತಾರೆ. ಅಂತಹ ಪ್ರಸಂಗ ಇವತ್ತು ಜಾಸ್ತಿ ಇದೆ, ಅವತ್ತು ಸ್ವಲ್ಪ ಮಟ್ಟಿಗೆ ಇತ್ತು. ಹಾಗಾಗಿ ವಾಸುದೇವ ನನ್ನನ್ನು ತಿಳಿದುಕೊಳ್ಳೋದಿಲ್ಲ ಅಂತ, ಅಮ್ಮನಿಗೆ ಅರ್ಥ ಆಗುವುದಿಲ್ಲ, ನಾನು ಹೋದ್ರೆ ಅವಳಿಗೆ ಗೊತ್ತಾಗುವುದಿಲ್ಲ ಸದ್ಯಕ್ಕೆ ಅಂತ ನಿಶ್ಚಯ ಮಾಡಿಕೊಂಡು ಅಲ್ಲಿಂದ ವಾಸುದೇವ ಹೊರಟ. ಶರಣತೋ ರಣತೋ ನಿರಗಾನ್ ರುಭಿಹಿ ಅಂತ ಅಲ್ಲಿಂದ ಮನೆಯಿಂದ ಹೊರಟಿದ್ದಾನೆ ಎನ್ನುವ ವಿಚಾರವನ್ನ ಹೇಳಿದ್ದಾರೆ. ಈ ಘಟನೆ ನಡೆದ ಜಾಗ ಯಾವುದು ಅಂತ, ಅಂದ್ರೆ ಅಮ್ಮ ಹೋಗಿದ್ದು ಎಲ್ಲಿಗೆ ಯಾವ ಜಾಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಉತ್ತರ ನಡುವೈರಿ ಅಂತ ಉತ್ತರವನ್ನು ಹೇಳಬೇಕು. ಆ ಜಾಗ ನಿಡಿಯೂರು ಅಂತ ಕರೀತಾರೆ ಅಥವಾ ನಡುವೈರಿ ಅಂತ ಹೇಳ್ತಾರೆ. ಆ ಜಾಗದ ಹೆಸರನ್ನು ಉಲ್ಲೇಖ ಮಾಡಬೇಕು. ಇವನು ಒಬ್ಬನೇ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಅನೇಕ ಪ್ರಶ್ನೆ ಮಾಡಿದ್ರು. ಕೊನುಯ್ಯ ಸಸಿ ತಾತನ ಸಾಂಪ್ರತಂ ಸಜನ ಸಂತ್ಯಜನಂ ಸವ ಸಾಂಪ್ರತಂ. ಬಂಧು ಬಾಂಧವರು ಯಾರು ಇಲ್ಲ ವಾಸುದೇವ, ಒಬ್ಬಂಟಿಗನಾಗಿ ಎಲ್ಲಿಗೆ ಹೋಗ್ತಾ ಇದೀ ಮಗುವೆ ನೀನು ಅಂತ ದಾರಿ ಹೋಗ ಜನರೆಲ್ಲ ಪ್ರಶ್ನೆ ಮಾಡಿದಾಗ ಆ ವಾಸುದೇವ ಅವರಿಗೆ ಏನನ್ನು ಉತ್ತರ ಕೊಟ್ಟ? ಅವನು ಮಂದಹಾಸವನ್ನು ಬೀರಿದ ಅಂತ ಉತ್ತರ ಹೇಳಬೇಕು. ಮಂದಹಾಸ ಬೀರಿದ ಅಂದ್ರೆ ಏನ್, ಅದಕ್ಕೆ ಅದರ ತಾತ್ಪರ್ಯ ಅರ್ಥ ಏನು? ನಿಮಗೆ ಒಬ್ಬಂಟಿಗರಾಗಿ ಹೋಗುವ ಪದ್ಧತಿ ಗೊತ್ತಿಲ್ಲ ಅಂತ, ಅದು ಮಂದಹಾಸ. ಎಲ್ಲ ಜನಗಳು ಏನ್ ತಿಳ್ಕೊಂಡ್ರು, ಜೊತೆ ಜೊತೆಗೆ ಹೋಗ್ಬೇಕು, ಒಬ್ಬನೇ ಯಾಕೆ ಹೋಗ್ತಾ ಇದ್ದಾನೆ ಅಂತ. ವಾಸುದೇವ ಮಂದಹಾಸ ಯಾಕೆ ಬೀರಿದ ಅಂದ್ರೆ ಇಂತಹ ದಡ್ಡರಿಗೆ ಏನು ಉಪದೇಶ ಮಾಡೋದು ಅಂತ ಮಂದಹಾಸ. ಅವನ ಮಂದಹಾಸದಲ್ಲಿ ತುಂಬಾ ವ್ಯಾಖ್ಯಾನ ಇದೆ. ಮಂದಹಾಸಕ್ಕೆ ತುಂಬಾ ಜಾಣತನ ಇದ್ದವರು ಮಂದಹಾಸ ಬೀರ್ತಾರೆ, ತುಂಬಾ ತಲೆಗೆಟ್ಟವರು 32 ಹಲ್ಲುಗಳನ್ನು ಬಿಟ್ಟು ನಗುತ್ತಾರೆ. ವಾಸುದೇವನಲ್ಲಿ ತುಂಬಾ ಜಾಣತನ ಇತ್ತು, ಆದ್ರಿಂದ ಮಂದಹಾಸದಲ್ಲಿ ವ್ಯಾಖ್ಯಾನ ಮಾಡಿದ. ಏನು ವ್ಯಾಖ್ಯಾನ? ಮೋಕ್ಷಕ್ಕೆ ಸಾಧಕನಾಗಿ ಹೋಗ್ಬೇಕಾದ್ರೆ ಒಬ್ಬನೇ ಸಾಧಕನಾಗ್ಬೇಕು. ಅವನು ತನ್ನ ಅಂತರಂಗವನ್ನ ತಾನೇ ಭಗವನ್ಮುಖವಾಗಿ ಮಾಡಿಕೊಂಡು ಸಾಧನೆ ಕಡೆ ಸಾಗಬೇಕು ಅಂತ. ಸಂಸಾರಕ್ಕೆ ಒಬ್ಬನೇ ಬರ್ತಾನೆ, ಸಂಸಾರದಿಂದ ಒಬ್ಬನೇ ತೆರಳುತ್ತಾನೆ ಎನ್ನುವ ಅಭಿಪ್ರಾಯ ಸಾಕೂತವಾಗಿ ವೇದಾಂತದ ಮಂದಹಾಸ ಇದು. ಸುಮ್ಮನೆ ನೆಗಾಡಿದ, ಅಲ್ಲಿ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ ವಾಸುದೇವನಿಗೆ. ತೊದಲು ನುಡಿಯಿಂದಲಾದರೂ ಉತ್ತರ ಕೊಡಬಹುದಾಗಿತ್ತು. ಸ್ವಲ್ಪ ದೊಡ್ಡವನಾಗಿದ್ದಾನೆ, ನಡೆಯುವಷ್ಟು ದೊಡ್ಡವನಾಗಿದ್ದಾನೆ ಅಂದ್ರೆ ಮಾತನಾಡುವ ಸ್ವಲ್ಪ, ಯಾಕೆಂದ್ರೆ ಮುಂದೆ ಅಪ್ಪನ ಹತ್ರ ಮಾತನಾಡ್ತಾನೆ, ನೀನು ಒಬ್ಬನೇ ಹೇಗೆ ಬಂದಿ ಅಂದ್ರೆ ದೇವರ ನನ್ನೊಟ್ಟಿ ಕರ್ಕೊಂಡು ಬಂದ ಅನ್ನು ಮುಂದೆ ಹೇಳ್ತಾನೆ. ಇಲ್ಲಿ ಯಾಕೆ ಮಾತನಾಡಲಿಲ್ಲ ಅಂದ್ರೆ ತುಂಬಾ ದಡ್ಡತನದ ಪ್ರಶ್ನೆ ಕೇಳಿದಾಗ ಕೆಲವೊಮ್ಮೆ ಮಾತು ಹೊರಗೆ ಬರುವುದಿಲ್ಲ. ಇವನು ದಾರಿ ಹೋಗರಿಗೆಲ್ಲ ಒಬ್ಬನೇ ಯಾಕೆ ಹೋಗ್ತಾ ಇದ್ದಾನೆ ಅಂದ್ರೆ ಒಬ್ಬನೇ ಹೋಗ್ಬೇಕು ಅಂತ ವೇದಾಂತದ ಉತ್ತರ ಇದೆ. ಈ ದಾರಿ ಜನರಿಗೆ ಈ ವೇದಾಂತದ ಉತ್ತರ ಇಲ್ಲ, ಅರ್ಥ ಆಗುತ್ತೆ ಅಂತ ಮಂದಹಾಸ ಬೀರಿದ ಅಂತ ಅಭಿಪ್ರಾಯ. ಆದ್ರಿಂದ ವಾಸುದೇವನ ಉತ್ತರ ಏನಾಗಿತ್ತು ಅಂದ್ರೆ ಮಂದಹಾಸವಾಗಿತ್ತು ಅಂತ ಉತ್ತರ ಇದೆ. ಅದರ ಆಚೆ ಈಚೆ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡುವ ವ್ಯವಸ್ಥೆಯೂ ಇರಬೇಕಷ್ಟೆ. ಇನ್ನು ಮೂರನೆಯ ಪ್ರಶ್ನೆ, ಕೊಡಗೂರಿನ ನಾರಾಯಣನಿಗೆ ನಮಸ್ಕರಿಸಿದ ವಾಸುದೇವ ನಂತರ ಎಲ್ಲಿಗೆ ಹೋದ ಅಂತ. ಕೊಡೂರಿನ ನಾರಾಯಣನಲ್ಲಿ ವಾಸ ಮಾಡಿದ, ಅಂದ್ರೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಒಂದೊಂದೇ ದಾರಿಗಳನ್ನು ಹೇಳಿದ್ದಾರೆ, ಕ್ರಮವಾಗಿ ನಮಸ್ಕರಿಸಿಕೊಂಡು ಹೋದ. ಕೊಡೂರಿನ ತ್ವರಿತಮೇತ್ಯ ಸ ಕಾನದ ದೇವತಾ ಸದನ ಮಾತ್ರ ನನಾಮ ರಂಭಾಪತಿಂ ಅಪಿ ತತ್ ಪ್ರಗುತೋ ಲಘು ನಾರಿಕೆಯಲ್ಲಿ ಉಪಪದಾಂತರ ಸದ್ಮಗತಂ ಚತಂ ಅಂತ ಒಂದೇ ಶ್ಲೋಕದಲ್ಲಿ ಎರಡು ಊರಿಗೆ ಹೋದ ಉಲ್ಲೇಖವನ್ನು ಮಾಡಿದ್ದಾರೆ. ಮೊದಲು ಹೋಗಿದ್ದು ಕೊಡವೂರು, ಅದನ್ನ ಕಾನನ ದೇವತಾ ಅಂತ ಕರೆದಿದ್ದಾರೆ. ಅಲ್ಲಿರುವ ನಾರಾಯಣ ರಮಾಪತಿಂ ನನಾಮ, ಕೊಡವೂರಿನಲ್ಲಿರುವಂತಹವನು ರಮಾಪತಿ ನಾರಾಯಣ, ಅವನಿಗೆ ನಮಸ್ಕಾರ ಮಾಡಿದ್ರು. ಮುಂದೆ ಅಲ್ಲಿಂದ ಎಲ್ಲಿಗೆ ಹೋದ್ರು ಅಂತ ನಮ್ಮ ಪ್ರಶ್ನೆ ಇದೆ. ಅದಕ್ಕೆ ಲಘು ನಾರಿಕೇಲಿ ಉಪಪದಾಂತರ ಸದ್ಮ, ಅದೆಲ್ಲ ಸಂಸ್ಕೃತದಲ್ಲಿ ಹೇಳಿದ್ದಾರೆ. ಲಘು ನಾರಿಕೇಲಿ ಅಂದ್ರೆ ಅದನ್ನ ವ್ಯವಹಾರದ ನಾಮದಲ್ಲಿ ಕರೀತಾರೆ. ಅಂತಹ ತಾಳಿಕೊಡೆಯ ದೇವಾಲಯಕ್ಕೆ ಹೋದ ಅಂತ ಉತ್ತರ. ತಾಳಿಕೊಡೆ ದೇವಾಲಯಕ್ಕೆ ಹೋದ ಅಂತ ಇವತ್ತಿನ ಅನುವಾದದಲ್ಲಿ ಹೇಳಿದ್ದಾರೆ. ಲಘು ನಾರಿಕೇರಿ ಉಪಪದಾಂತರ ಸದ್ಮ ಅಂತ, ಅಂತಹ ತಾಳಿಕೊಡೆಯ ದೇವಾಲಯದಲ್ಲಿರುವಂತಹ ಭಗವಂತನನ್ನೇ ನಮಸ್ಕಾರ ಮಾಡಿದ, ಭಗವಂತನಿಗೆ ನಮಸ್ಕಾರ. ಎಲ್ಲ ಕಡೆ ಶಿವಾಲಯಗಳಿಗೆ ಹೋದ್ರು ಶಿವಾಂತರ್ಯಾಮಿಯಾದ ಭಗವಂತನನ್ನೇ ನಮಸ್ಕಾರ ಮಾಡಿದ ಅಂತ ಚಿಂತನೆ ಮಾಡಬೇಕು. ಆಮೇಲೆ ಮುಂದೆ ಭಗವಂತನಿಗೆ ನಮಸ್ಕಾರ ಮಾಡಿದ, ಆ ನಮಸ್ಕಾರ ಮಾಡಬೇಕಾದ್ರೆ ಅಂದ್ರೆ ಉಡುಪಿಗೆ ಹೋಗಿ ಅನಂತಾಸನದಿಗೆ ಕೊನೆಗೆ ಮುಕ್ತಾಯವಾಗಿದ್ದು ಅನಂತಾಸನದ ಬಳಿ ಇದ್ದ ವಾಸುದೇವ. ಅಲ್ಲಿ ಅನಂತಾಸನಿಗೆ ನಮಸ್ಕಾರ ಮಾಡಿದ. ನಮಸ್ಕಾರದ ಮಹತ್ವವನ್ನ ಹೀಗೆ ಹೇಳಿದ್ದಾರೆ ಮಧ್ವವಿಜಯದಲ್ಲಿ. ಅಶ್ವಮೇಧ ಸುಹಯಮೇಧ ಗಣಾತಿಶಯಾಲವೋ ಹರಿ ನಮಸ್ಕೃತಯ ಸುಹೃತಾಯಿ ಮಾಹ ಅಂತ. ಅನೇಕ ಅಶ್ವಮೇಧ ಯಾಗಗಳನ್ನು ಮಾಡಿದ ಪುಣ್ಯ ದಶಾಶ್ವಮೇಧಾವ ವೃತೇನ ತುಲ್ಯ, ಶತಾಶ್ವಮೇಧಾವ ವೃತೇನ ತುಲ್ಯ ಅಂತ. 100 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಒಂದು ಭಗವಂತನಿಗೆ ಪ್ರಾಮಾಣಿಕವಾಗಿ ಭಕ್ತಿಯಿಂದ ಮಾಡುವ ನಮಸ್ಕಾರಕ್ಕೆ ಸಿಗುತ್ತಂತೆ. ಆ ರೀತಿಯಾದ ನಮಸ್ಕಾರವನ್ನ ಮಾಡಿದ ವಾಸುದೇವ ಅಂತ. ಇಲ್ಲಿರುವ ಪ್ರಶ್ನೆ ಏನು ಅಂದ್ರೆ, ಅಶ್ವಮೇಧಕ್ಕಿಂತ ಮಿಗಿಲಾದ ಫಲವನ್ನು ಕೊಡುವುದು ಯಾವ ಕರ್ಮದಿಂದ, ಯಾವುದರಿಂದ ಇಂಥ ಅಶ್ವಮೇಧಕ್ಕಿಂತ ಶ್ರೇಷ್ಠವಾದ ಫಲ ಸಿಗುತ್ತೆ ಅಂತ ಪ್ರಶ್ನೆ ಭಗವಂತನಿಗೆ ಮಾಡುವ ನಮಸ್ಕಾರದಿಂದ ಅಂತ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗುವಂತಹ ಕ್ರಮಬದ್ಧವಾದ ಭಕ್ತಿಪೂರ್ವಕವಾದ ನಮಸ್ಕಾರವನ್ನ ವಾಸುದೇವ ಮಾಡಿದ. ಮತ್ತೆ ಕೊಡೂರು ತಾಳಿಕೊಡೆ ದೇವಾಲಯದಿಂದ ಹೊರಟ ವಾಸುದೇವ ಎಲ್ಲಿಗೆ ಹೋಗಿ ನಮಸ್ಕಾರ ಮಾಡಿದ ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರವನ್ನು ಹೇಳಬೇಕು. ಮೊದಲು ಅವನು ಬಂದು ನಮಸ್ಕಾರ ಮಾಡಿದ್ದು ನಳಿನನಾಭ ನಿಭಾನನ ಸಮ್ಮದ ಗಮ ವಿಕಸ ರಜತ ಪೀಠಪುರಂ ಪ್ರೇಯಾವಸು. ಅನವಲೋಕ್ಯ ಸುತಂ ವಿಹಾರ ದೂರಕ್ಕೆ ಕೈಸುತೇನ ಮುದಾಹರ ತತ್ವತೋ. ತದಿತರಾಯತನಾತ್ತು ಯದಾಗಮಂ ಅಂತ 13ನೇ ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಇದೆ. 3ನೇ ಸರ್ಗದ 13ನೇ ಶ್ಲೋಕದಲ್ಲಿ ತದಿತರಾಯತನಾತ್ತು ಯದಾಗಮಂ ಕೃತರತಿ ಖಲು ತತ್ರ ಹರಿಸಗ ಅಹಮಿಪ ಇಹಾಪಿ ಮಹೇಂದ್ರ ದಿಗಾಲಯಂ ಪ್ರಣತವಾನುತ ಯಾವದಧೀಶ್ವರಂ. ಮಹೇಂದ್ರ ದಿಕ್ಕಿನಲ್ಲಿರುವ ಆಲಯಕ್ಕೆ ಬಂದು ಮೊದಲು ನಮಸ್ಕಾರ ಮಾಡಿದ. ಉಡುಪಿಯಲ್ಲಿ ಮಹೇಂದ್ರ ದಿಕ್ಕು ಅಂದ್ರೇನು? ಇಂದ್ರನಿಗೆ ಸಂಬಂಧಪಟ್ಟ ದಿಕ್ಕು ಅಂದ್ರೆ ಪೂರ್ವ ದಿಕ್ಕು. ಪೂರ್ವಾಲಯದಲ್ಲಿರುವಂತಹ ಭಗವಂತನಿಗೆ ನಮಸ್ಕಾರ ಮಾಡಿದ, ಅಂದ್ರೆ ಚಂದ್ರಮೌಳಿ ಅಂತರ್ಗತನಾದ ಭಗವಂತನಿಗೆ ನಮಸ್ಕಾರ ಮಾಡಿದ. ಚಂದ್ರಮೌಳೇಶ್ವರಕ್ಕೆ ಮೊದಲು ಬಂದು, ಇವತ್ತು ಉಡುಪಿಗೆ ಹೋಗಬೇಕಾದ್ರೆ ಉಡುಪಿಯಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಇದೇ ಸಂಪ್ರದಾಯ. ಅಧಿದೇವತೆಯಾದ ರುದ್ರದೇವರ ದರ್ಶನ ಮಾಡಿ ನಂತರ ಅನಂತೇಶ್ವರನಿಗೆ ಹೋಗಿ ನಂತರ ಉಡುಪಿ ಕೃಷ್ಣನ ಹತ್ತಿರ ಹೋಗಬೇಕು ಅನ್ನುವುದೇ ಸಂಪ್ರದಾಯ. ಇದನ್ನು ಮಾಡಿ ತೋರಿಸಿದ್ದಾರೆ ಮಧ್ವಾಚಾರ್ಯರು. ಮೊದಲು ಬಾಲಕನಾದಾಗ ಮೊದಲು ಲೋಕರ ದೃಷ್ಟಿಯಿಂದ ಮೊದಲು ಬಂದದ್ದು ಅಂದ್ರೆ ತಂದೆ ತಾಯಿ ಅಂತ ಬಂದಿದ ಮೇಲೆ ಮೊದಲು ಬಂದದ್ದು ಉಡುಪಿಗೆ. ಈ ಪ್ರಕರಣದಲ್ಲಿ ಬಂದಾಗ ಮೊದಲು ಎಲ್ಲಿ ನಮಸ್ಕಾರ ಮಾಡಿದ್ರು ಅಂದ್ರೆ ಚಂದ್ರಮೌಳೇಶ್ವರನಿಗೆ ನಮಸ್ಕಾರ ಮಾಡಿದ್ರು. ಆಮೇಲೆ ಇದು ಪೂರ್ವಾಲಯ. ಆಮೇಲೆ ಪಶ್ಚಿಮಾಲಯವಾದ ಅನಂತೇಶ್ವರನಿಗೆ ನಮಸ್ಕಾರ ಮಾಡಿದ್ರು. ಆಮೇಲೆ ಮಧ್ವಾಚಾರ್ಯರು ಆದ್ಮೇಲೆ ಉಡುಪಿಯ ಕೃಷ್ಣನನ್ನ ಸ್ಥಾಪನೆ ಮಾಡಿ ನಮಸ್ಕಾರ ಮಾಡಿದ್ರು. ಹಾಗಾಗಿ ಮೊದಲು ಚಂದ್ರಮೌಳೇಶ್ವರ, ಅವನು ಕ್ಷೇತ್ರದ ದೇವತೆ ಅಂತ ಮೊದಲು ಅವನನ್ನ ದರ್ಶನ ಮಾಡಿ ಅವನ ಅನುಮತಿಯನ್ನು ತೆಗೆದುಕೊಂಡು ದೇವರ ಹತ್ರ ಹೋಗಬೇಕು. ಈಗ ಅಲ್ಲ, ಸರ್ವೋತ್ತಮನಾದವನು ನಾರಾಯಣ, ಅವನಿಗೆ ಯಾಕೆ ಮೊದಲು ಅವನು ನಮಸ್ಕಾರ ಮಾಡಬಾರದು? ರುದ್ರದೇವರು ಅವರಿಗಿಂತ ಅಧಮ, ಭಗವಂತನಿಗಿಂತ ಮೊದಲು ರುದ್ರದೇವರಿಗೆ ನಮಸ್ಕಾರ ಮಾಡಿದ್ ಯಾಕೆ ಅಂತೆಲ್ಲ ಪ್ರಶ್ನೆ ಬರಬಹುದು. ಅದಕ್ಕೆ ರಾಜನ ಹತ್ರ ಹೋಗಬೇಕಾದ್ರೆ ಮೊದಲು ಅವ್ರ ಸೆಕ್ರೆಟರಿಯನ್ನು ಭೇಟಿ ಮಾಡಬೇಕಾಗುತ್ತೆ. ಸಮಗ್ರ ಈ ಉಡುಪಿಯ ಕ್ಷೇತ್ರದ ಅಧಿದೇವತೆ ಚಂದ್ರಮೌಳೇಶ್ವರ. ಹಾಗಾಗಿ ಉಡುಪಿಯಿಂದ ಹೆಸರು ಬಂದಿದ್ದೆ ಚಂದ್ರಮೌಳೇಶ್ವರನಿಂದ. ಅವನನ್ನ ಮೊದಲು ಭೇಟಿಯಾಗಿ ಅವನ ಅನುಮತಿಯನ್ನು ತೆಗೆದುಕೊಂಡು ದೇವರ ದರ್ಶನಕ್ಕೋಸ್ಕರ ಮುಂದೆ ಸಾಗಬೇಕು ಅಂತ ನಿಯಮ. ಆ ಪದ್ಧತಿಯನ್ನು ಅನುಸರಿಸಿದ್ರು ಅಂತ ಅರ್ಥ. ಆದ್ರೆ ಆದ್ರಿಂದ ಮೊದಲು ಚಂದ್ರಮೌಳೇಶ್ವರ, ಆಮೇಲೆ ಅನಂತಾಸನ, ಅದಾದ್ರೆ ಉಡುಪಿ ಕೃಷ್ಣನ ದರ್ಶನ ಇವತ್ತು ನಾವು ಮಾಡುವ ಕ್ರಮ. ಇದನ್ನ ಮಧ್ವಾಚಾರ್ಯರು ಹಾಕಿಕೊಟ್ಟ ಪದ್ಧತಿ ಅಂತ ಹೇಳಿದ್ರೆ ಏನೋ ತಪ್ಪಾಗ್ಲಿಕ್ಕಿಲ್ಲ. ಇದನ್ನ ಉಲ್ಲೇಖ ಮಾಡಿದ್ದಾರೆ. ಮೊದಲು ನಾನು ಚಂದ್ರಮೌಳೇಶ್ವರನಿಗೆ ಹೋಗಿ ನಮಸ್ಕಾರ ಮಾಡಿದೆ ಅಂತ ಹೇಳಿದ್ದಾರೆ. ಅದನ್ನು ಪೂರ್ವಾಲಯ ಅಂತ ಕರೆದಿದ್ದಾರೆ. ಅದಾದ ಮೇಲೆ ಚಂದ್ರಮೌಳೇಶ್ವರನಿಗೆ ನಮಸ್ಕಾರ ಮಾಡಿದ. ಪಡುವೂರಿಗೆ ಹೇಗೆ ಬಂದೆ ಅಂತ ತಂದೆ ಪ್ರಶ್ನೆ ಮಾಡಿದಾಗ ವಾಸುದೇವ, ಅಂದ್ರೆ ಆ ದಾರಿಯಿಂದ ಅಲ್ಲಿಗೆ ಬರುವುದು ತುಂಬಾ ಕಷ್ಟ, ನಿನಗೆ ಹೇಗೆ ಅಡ್ರೆಸ್ ಗೊತ್ತಾಯ್ತು, ಯಾರ ಹತ್ರ ಕೇಳಲಿಲ್ಲ ವಾಸುದೇವ, ಮೊದಲನೇ ಬಾರಿ ಬಂದದ್ದು, ಇಂತಿಂತ ದೇವಾಲಯ ಇದೆ ಅನ್ನೋದು ಗೊತ್ತಿಲ್ಲ, ನಿನಗೆ ಯಾರು ಇದನ್ನೆಲ್ಲ ಹೇಳಿಕೊಟ್ರು, ಯಾರು ನಿನ್ನಲ್ಲಿ ಹೇಗೆ ಕರ್ಕೊಂಡು ಬಂದ್ರು ಅಂತೆಲ್ಲ ಪ್ರಶ್ನೆ ಮಾಡಿದಾಗ ಅದಕ್ಕೆ ಅವನು ಕೊಡುವ ಉತ್ತರ, ನನ್ನ ಜೊತೆಗೆ ಭಗವಂತ ಇದ್ದ, ಭಗವಂತ ನನ್ನನ್ನ ಕರೆದುಕೊಂಡು ಬಂದ ಅಂತ ಉತ್ತರವನ್ನ, ತಂದೆಯ ಪ್ರಶ್ನೆಗೆ ಉತ್ತರವನ್ನ ಭಗವಂತ, ನನು ಸಖ ಮಮ ಕಾನನಗೋ ವಿಭುಹು ಸಪದ ಮಾವರಡೆತೋ ರಡೆತೋಪ್ಯತೋ ನನು ಸಖ ಮಮ ಕಾನನಗೋ ವಿಭುಹು ಅಂತ ಆ ಭಗವಂತ ಅಂದ್ರೆ ಕೊಡವೂರಿನಲ್ಲಿರುವಂತಹ ದೇವರೇ ನನ್ನನ್ನ ಇಲ್ಲಿಗೆ ಅನಂತಾಸನದ ತನಕ ಕರೆದುಕೊಂಡು ಬಂದ್ರು, ಅವನು ನನ್ನ ಸ್ನೇಹಿತ, ಭಗವಂತ ನನಗೆ ಸ್ನೇಹಿತನಾಗಿ ಕರೆದುಕೊಂಡು ಬಂದ ಅಂತ ಉತ್ತರವನ್ನ ವಾಸುದೇವ ನೀಡಿದ್ದಾನೆ. ಅದಾದ್ಮೇಲೆ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿದ ಮೇಲೆ ಎಲ್ಲಿ ನಮಸ್ಕಾರ ಮಾಡಿದ್ರು, ಅಲ್ಲೇ ಮುಂದೆ ಉತ್ತರ ಹೇಳಿದ್ದಾರೆ, ಭಗವತೇತ್ರ ಸತೆ ಪ್ರಣತಿಮ್ಯಧ, ಭಗವಂತನಿಗೆ ನಮಸ್ಕಾರ, ಅನಂತಾಸನದಲ್ಲಿರುವಂತಹ ಸಾಕ್ಷಾತ್ ನಾರಾಯಣನಿಗೆ, ಲಿಂಗರೂಪಿಯಾದ ನಾರಾಯಣನಿಗೆ ನಮಸ್ಕಾರವನ್ನ ಮಾಡಿದ್ರು ವಾಸುದೇವ. ಆದ್ರಿಂದ ಅದನ್ನ ಅನಂತಾಸನ ದೇವಾಲಯವನ್ನ ಪಶ್ಚಿಮಾಲಯ ಅಂತ ಕರೆಯುವುದು, ಯಾಕೆಂದ್ರೆ ಪೂರ್ವಾಲಯ ಚಂದ್ರಮೌಳಿ ಆಗಿರೋದ್ರಿಂದ ಈ ಚಂದ್ರಮೌಳೇಶ್ವರ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿರುವ ದೇವಸ್ಥಾನ ಅನಂತಾಸನ ಆಗಿರೋದ್ರಿಂದ ಅದನ್ನ ಪಶ್ಚಿಮಾಲಯ ಅಂತಾನೂ ಕರಿಬಹುದು, ಅನಂತಾಸನ ದೇವಾಲಯ ಅಂತಾನೂ ಕರಿಬಹುದು. ಅದಾದ್ಮೇಲೆ ಮುಂದಿನ ಪ್ರಶ್ನೆ, ವಾಸುದೇವ ಪಾಜಕ ಕ್ಷೇತ್ರದಲ್ಲಿ ತಂದೆಯ ಮನೆಯಲ್ಲಿ ವಾಸ ಮಾಡಬೇಕಾದ್ರೆ ಅವನನ್ನ ಹೆಚ್ಚು ಕಾಲ ರಕ್ಷಣೆ ಮಾಡಿದವರು ಯಾರು, ತಂದೆಯ ತಾಯಿಯ ಯಾರು ಅಂದ್ರೆ ಜಗನ್ಮಾತೆಯಾದ ದುರ್ಗಾದೇವಿಯೇ ತುಂಬಾ ಕಾಲ ವಾಸುದೇವನನ್ನ ರಕ್ಷಣೆ ಮಾಡಿದ್ದಾಳೆ ಅಂತ 17ನೇ ಸರ್ಗದಲ್ಲಿ ಉತ್ತರವನ್ನ ನೀಡಿದ್ದಾರೆ. 17ನೆಯ ಶ್ಲೋಕದಲ್ಲಿ ವರ ವಿಮಾನ ಗಿರಾವಪಿ ಚಂಡಿಕಾ ಶಿಶು ಮಹೋ ಜನನೀ ತಮಲಾಲಯತ್ ಅಪರತಾ ಪರಿತುಷ್ಟ ಮನಾಕತಂ ಚಿರಮಿಹೇಶ ವಸೇತ್ ವಿಸಹಾಯಕ. ಒಬ್ಬನೇ ಏಕಾಕಿಯಾದ ವಾಸುದೇವ ಆ ಪರಿಸರದಲ್ಲಿ ದಷ್ಟಪುಷ್ಟವಾಗಿ ಬೆಳೀತಾ ಅಂದ್ರೆ ಅವನೇನು ಏಕಾಕಿ ಅಲ್ಲ, ಅವನು ಆ ಪಾಜಕದಿಂದ ವಿಮಾನಗಿರಿ ಇವತ್ತಿನ ಕುಂಜಾಲಗಿರಿಯಲ್ಲಿರುವಂತಹ ದುರ್ಗೆಯ ಬಳಿ ಹೋಗಿರ್ತಾ ಇದ್ದ. ಅಮ್ಮ ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದ್ಲು, ದುರ್ಗಾದೇವಿ ವಾಸುದೇವನಿಗೆ ರಕ್ಷಕಳಾಗಿದ್ಲು, ಆ ದುರ್ಗಾದೇವಿಯ ರಕ್ಷಣೆಯಿಂದ ವಾಸುದೇವ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದ ಅಂದ್ರೇನು ದೇಹ ಮಾತ್ರ ಗಟ್ಟಿಯಾಯ್ತು ಅಂತ ಅರ್ಥ ಅಲ್ಲ, ಬೌದ್ಧಿಕವಾಗಿ ಪ್ರಜ್ಞಾವಂತ ಶಿಶುವಾಗಿ ಜ್ಞಾನಿಯಾಗಿ ಬೆಳಿಲಿಕ್ಕೆ ಕಾರಣ ದುರ್ಗೆ ಕೊಟ್ಟ ಜ್ಞಾನ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಹೆಚ್ಚು ಕಾಲ ಯಾರ ರಕ್ಷಣೆಯಲ್ಲಿ ಇರ್ತಾ ಇದ್ದ ಅಂದ್ರೆ ವಿಮಾನಗಿರಿಯಲ್ಲಿರುವಂತಹ ದುರ್ಗೆಯ ರಕ್ಷಣೆ ಅಂತ ಹೇಳ್ಬೇಕು, ಬರೀ ದುರ್ಗಾ ಅಂತ ಉತ್ತರ ಕೊಡಬಾರದು, ಅಲ್ಲಿ ಉತ್ತರದಲ್ಲಿ ದುರ್ಗಾದೇವಿ ಅಂತ ಇದೆ, ವಿಮಾನಗಿರಿಯಲ್ಲಿರುವ ಪಾಜಕ ಕುಂಜಾರುಗಿರಿಯಲ್ಲಿರುವ ದುರ್ಗಾದೇವಿಯ ಸನ್ನಿಧಾನದಲ್ಲಿ ಹೆಚ್ಚು ಕಾಲ ವಾಸ ಮಾಡ್ತಾ ಇದ್ದ. ಅದಾದ ಮೇಲೆ 19ನೆಯ ಪ್ರಶ್ನೆ ಯಾದಿಯಲ್ಲಿ 9ನೇ ಪ್ರಶ್ನೆ 3ನೇ ಸರ್ಗದಲ್ಲಿ 9ನೇ ಪ್ರಶ್ನೆ, ವಾಸುದೇವನಿಗೆ ಅಕ್ಷರಾಭ್ಯಾಸ ಪಾಠವಾಗುತ್ತಿದ್ದಾಗ ಆ ಪಾಠ ಮಾಡಬೇಕಾದ್ರೆ ತಂದೆ ಬಳಿ ಏನ್ ಕೇಳಿದ ವಾಸುದೇವ, ಪಾಠ ಮಾಡ್ತಾ ಇದ್ರು ಹಿಂದಿನ ದಿನ ಒಂದು ಬಾರಿ ಪಾಠ ಮಾಡಿದ್ರು, ಮತ್ತೆ ಮರುದಿನ ಅದನ್ನೇ ಪಾಠ ಮಾಡಬೇಕಾದ್ರೆ ಪ್ರಶ್ನೆ ಮಾಡ್ತಾನೆ ವಾಸುದೇವ, ನಿನ್ನೆ ಮಾಡಿ ಆಗಿದೆ ಈ ಪಾಠ, ಮತ್ತೆ ಯಾಕೆ ಇದೇ ಅಕ್ಷರವನ್ನ ಬರಿಸ್ತಾ ಇದ್ದಿ, ಲಿಪಿಕುಲಂ ನಾನು ತಾತ ಗತೆ ಇದನ್ನೇ ಕಥೆ ಲಿಖಿತಮೇವ ಪುನರ್ಲಿಖಿತಂ ಕುತಃ, ಈ ರೀತಿಯಾಗಿ ಅವನು ಪ್ರಶ್ನೆ ಮಾಡಿದಾಗ ಅವನ ಪ್ರಜ್ಞಾಸ್ಥಿತಿ, ಅವನ ಮೇಧ, ಅವನಲ್ಲಿರುವಂತಹ ಪ್ರಜ್ಞೆ, ಆ ಸರ್ವಜ್ಞತ್ವವನ್ನು ಕಂಡು ತಂದೆ ಬೆರಗಾಗ್ತಾರೆ ಅಂತ ಇದೆ, ಬರೆಸಿದ್ದನ್ನೇ ಯಾಕೆ ಬರೆಸ್ತಾ ಇದ್ದೀ ಅಂತ ಪ್ರಶ್ನೆ ಮಾಡಿದ. ಅದಾದ್ಮೇಲೆ ವಾಸುದೇವನಿಗೆ ಏಕಾಂತದಲ್ಲಿ ವಾಸುದೇವನ ಪ್ರತಿಭೆಗೆ ಜನರ ದೃಷ್ಟಿ ತಾಗಬಾರದು ಅಂತ ಮಧ್ಯೆ ಬಿಟ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಜನರ ದೃಷ್ಟಿ ತಾಗಬಾರದು ಅಂತ ಅವನಿಗೆ ಏಕಾಂತದಲ್ಲಿ ಪಾಠ ಮಾಡ್ತಾ ಇದ್ರು. ಶಿಶುರಸೋ ಪ್ರತಿಭಾಂಬುದಿ ನಿತ್ಯಲಂ ಜನಮನೋ ವಚನಗ್ರಹ ಪೀಡನ, ಕೆಲವರು ದೃಷ್ಟಿ ತಾಗಿದ್ರೆ ಮಕ್ಕಳು ದಂಡರಾಗಿ ಬಿಡ್ತಾರೆ ಅಂತ ಇನ್ನೊಬ್ಬರ ಕುದೃಷ್ಟಿ, ಇವೆಲ್ಲ ನಮ್ಮ ಶಾಸ್ತ್ರೀಯವಾದ ವಚನಗಳು, ಕೆಟ್ಟ ಮಾತುಗಳು, ಕೆಟ್ಟ ದೃಷ್ಟಿಗಳು, ಅವರ ಈರ್ಷೆ ಅಸೂಯೆಗಳು ಇನ್ನೊಬ್ಬರ ಮೇಲೆ ಪರಿಣಾಮ ಆಗುತ್ತೆ. ಅದಾಗಬಾರದು ಅಂತ ವಿಜನ ಸ್ಥಳೇ ಸ್ವತನಯಂ ಸಮಶಿಕ್ಷಯತ್, ಯಾರು ಇಲ್ಲದೆ ಇರುವಂತಹ ಏಕಾಂತದ ಜಾಗದಲ್ಲಿ ಆ ವಾಸುದೇವನಿಗೆ ಪಾಠವನ್ನ ಮಾಡ್ತಾ ಇದ್ರು, ಏಕಾಂತದಲ್ಲಿ ಪಾಠ ಮಾಡ್ತಾ ಇದ್ರು ಅನ್ನೋದು ಉತ್ತರ. ಮತ್ತೆ ಮುಂದಿನ ಪ್ರಶ್ನೆ, ಒಂದು ಬಾರಿ ವಾಸುದೇವ ತಂದೆಯ ಜೊತೆಗೆ ಒಂದು ಪುರಾಣ ನಡೆಯುವಂತಹ ಜಾಗಕ್ಕೆ ಹೋಗಿದ್ದ. ಅಲ್ಲಿ ಹೋದಾಗ ವಿಶೇಷವಾಗಿ ಅಲ್ಲಿ ಒಬ್ರು ಪ್ರವಚನ ಮಾಡ್ತಾ ಇದ್ರು, ಘೃತವಲ್ಲಿ ಅಂತ ಜಾಗ. ಪ್ರಶ್ನೆಗಳನ್ನ ಹಿಂದೆ ಮುಂದೆ ಮಾಡಿ ಕೇಳಿದ್ದಾರೆ. ಘೃತವಲ್ಲಿ ಅಂತ, ನೇಯಂಪಳ್ಳಿ ಅಂತ ಅಲ್ಲಿಗೆ ಹೋದಾಗ ಅಲ್ಲಿ ಒಬ್ರು ಪುರಾಣ ಹೇಳ್ತಾ ಇದ್ರು. ತಂದೆ ಬಳಿ ಕಿವಿಯಲ್ಲಿ ಹೇಳಿದ, ಪುರಾಣ ಹೇಳ್ತಾ ಇದ್ದ ಆಚಾರ್ಯರ ಹೆಸರೇನು ಅಂತ ಪ್ರಶ್ನೆ ಇಲ್ಲಿ. ಅದಕ್ಕೆ ಶಿವಮಡಿನಾಯ ಅಂತ, ಶಿವಪದ ಕಿಲ ಧೌತಪಟೋದ್ಭವ, ಧೌತಪಟೋದ್ಭವ ಅಂದ್ರೆ ಮಡಿನಾಯ ವಂಶದವನು ಅಂತ ಅರ್ಥ. ಅವನ ಹೆಸರು ಶಿವ, ಮಡಿನಾಯ ಅನ್ನೋದು ಕುಲದ ಹೆಸರು, ಶಿವ ಅಂತ ಪುರಾಣ ಹೇಳುವವನ ಹೆಸರು, ಶಿವಮಡಿನಾಯ ಅಂತ ಅವನ ಹೆಸರು. ಅವನು ಪಾಠ ಮಾಡಬೇಕಾದ್ರೆ ಅವರು ಮಾಡ್ತಾ ಇರುವ ಪಾಠ ಸರಿ ಇಲ್ಲ ಅಂತ ಖಂಡನೆ ಮಾಡಿದ. ಈ ರೀತಿಯಾದ ಘಟನೆ ನಡೆದ ಜಾಗ ಯಾವುದು ಅಂತಂದ್ರೆ ಅದನ್ನೇ ಹೇಳಿದೆ, ರುಚಿರಯಾಜ ಪ್ರತಿಯೇ ಪ್ರಭುಣ ಘೃತವಲ್ಯಪಿ. ಈ ಶಿವಭಟ್ಟ ಪ್ರವಚನ ಸರಿ ಇಲ್ಲ ಅಂತ ಅದನ್ನ ತಿದ್ದಿ ಸರಿಯಾದ ಕಥೆಯನ್ನು ಹೇಳಿದ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಘೃತವಲ್ಲಿ ಅಂತ ಹೇಳಿದ್ದಾರೆ. ಅದನ್ನ ತುಳುವಿನ ಭಾಷೆಯಲ್ಲಿ ನೈ ಅಂದ್ರೆ ತುಪ್ಪ, ನೇಯಂಪಳ್ಳಿ ಅಂತ, ಘೃತವಲ್ಲಿ ಅದೇ ನೇಯಂಪಳ್ಳಿ ಅನ್ನುವ ಹೆಸರಿನಲ್ಲಿ ಕರೆಸಿಕೊಳ್ಳುತ್ತೆ. ಇದು ನಡೆದ ಜಾಗ ಘೃತವಲ್ಲಿ, ನೇಯಂಪಳ್ಳಿ ನಡೆದ ಜಾಗ ಘಟನೆ. ಮದ್ದಿಗೆಹ ಭಟ್ಟರು ಇವನ ಈ ರೀತಿಯಾದ ಪ್ರತಿಭೆಗಳನ್ನೆಲ್ಲ ನೋಡಿ ಅವರು ಏನಂತ ಭಾವಿಸಿದ್ರು, ಈ ಇವನ ಪ್ರತಿಭೆಗಳನ್ನೆಲ್ಲ ತಿಳಿಯುವಂತಹ ಮದ್ದಿಗೆಹ ಭಟ್ಟರು ಇವನ ಪ್ರತಿಭೆಗೆ ಏನು ಕಾರಣ ಅಂತ ತಿಳ್ಕೊಂಡಿದ್ರು ಮದ್ದಿಗೆಹ ಭಟ್ಟರು ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ, ಅನಂತಾಸನ ಅನುಗ್ರಹವೇ ಮದದಿನಾಥ ದಯ ದಯೋದಯ ಜಾ, ಮದದಿನಾಥ ದಯೋದಯ ಜಾ ಅಂತ ಹೇಳಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಮದದಿನಾಥ ದಯ ಅಂದ್ರೇನು? ಅನಂತಾಸನ ಪದ್ಮ, ಅನಂತಾಸನ ದೇವನ ದಯೆಯೇ ಇವನ ಪ್ರತಿಭೆಗೆ ಕಾರಣ. ಅಂದ್ರೆ ಮದ್ದಿಗೆ ಭಟ್ರು 12 ವರ್ಷಗಳ ಕಾಲ ದಂಪತಿಗಳು ತಪಸ್ಸನ್ನ ಮಾಡಿದ್ರು, ಪಯೋವ್ರತಗಳನ್ನ ಮಾಡಿದ್ರು. ಅವರ ಮಾಡಿದ ತಪಸ್ಸಿಗೆ ಫಲವಾಗಿ ಭಗವಂತ ಬರೀ ಮಗನನ್ನ ಕೊಡ್ಲಿಲ್ಲ, 14 ಲೋಕದ ಅರಸನಾದ, 14 ಲೋಕಗಳಿಗೂ ಜ್ಞಾನವನ್ನ ದಾನ ಮಾಡುವ ಮಗನನ್ನೇ ಕೊಟ್ಟಿದ್ದಾನೆ ಅಂತ, ಇಷ್ಟು ಜ್ಞಾನ ಪ್ರಾಪ್ತಿಗೆ ಹೇತುವಾದದ್ದು ಅನಂತಾಸನ ದಯೆ ಅಂತ ತಿಳ್ಕೊಂಡಿದ್ರು. ಮದ್ದಿಗೆ ಭಟ್ಟರು ಪ್ರವಚನ ಮಾಡುವಾಗ ಯಾವ ಶಬ್ದದ ಅರ್ಥವನ್ನು ಹೇಳಲಿಲ್ಲ. ಇವರು ವಾಸುದೇವನನ್ನ ಒಂದು ಬಾರಿ ಪ್ರವಚನ ಕರೆದುಕೊಂಡು ಸ್ವಯಂ ಮದ್ದಿಗೆ ಭಟ್ಟರೇ ಉಡುಪಿಯಲ್ಲೆಲ್ಲ ಪ್ರವಚನ ಮಾಡ್ತಾ ಇದ್ರು. ಅವಾಗ ಅನೇಕ ಗಿಡ ಮರಗಳ ಹೆಸರನ್ನು ಹೇಳಬೇಕಾಯ್ತು. ಕೆಲವೊಂದೆಲ್ಲ ಆಮ್ರ ಅಂದಾಗ ಮಾವಿನ ಮರ ಅಂದ್ರು, ಆಮೇಲೆ ಪನಸ ಅಂದಾಗ ಹಲಸಿನ ಮರ ಅಂತ ಹೇಳಿದ್ರು, ನಾರಿಕೇಲ ಅಂದಾಗ ತೆಂಗಿನ ಮರ ಅಂತ ಹೇಳಿದ್ರು. ಆದ್ರೆ ಅಲ್ಲೊಂದು ಶಬ್ದ ಬಂತು ಮಧ್ಯದಲ್ಲಿ, ಲಿಕುಚ ಅಂತ ಹೆಸರು ಬಂತು. ಲಿಕುಚ ಅನ್ನೋ ಶಬ್ದಕ್ಕೆ ಲಿಕುಚ ಮರ ಅಂತ ಹೇಳ್ಕೊಂಡು ಹೋದ್ರು. ಅದೆಲ್ಲ ಇವತ್ತು ನಾವು ಹಾಗೆ ಮಾಡ್ತೇವೆ, ಶಬ್ದಗಳು ಕೆಲವು ಗೊತ್ತಾಗಲಿಲ್ಲ ಅಂದ್ರೆ ಅದನ್ನ ತಿಳಿಸಿಕೊಂಡು ಹೋಗುವಂತಹದ್ದು ಪುರಾಣ ಹೇಳುವವರಿಗೆ ಅನಿವಾರ್ಯ. ಯಾಕೆಂದ್ರೆ ಪುರಾಣ ಹೇಳುವವರೆಲ್ಲ ಸರ್ವಜ್ಞರಲ್ಲ, ಕೇಳುವವರಿಗಿಂತ ಜಾಸ್ತಿ ತಿಳ್ಕೊಂಡಿರ್ತಾರೆ ಅಂತ ಕೆಲವೊಮ್ಮೆ ಹೇಳ್ಬೋದು. ಆದ್ರೆ ಕಲಿಯುಗದಲ್ಲಿ ನಿಮ್ಮನ್ನೆಲ್ಲ ನೋಡಿದಾಗ ಅದನ್ನು ಹೇಳಿಕ್ ಬರಲ್ಲ, ನಮಗಿಂತ ಜಾಸ್ತಿ ನೀವೇ ತಿಳ್ಕೊಂಡಿರ್ತೀರಿ. ವಾಸುದೇವ ಏನ್ ಮಾಡಿದ, ಅಪ್ಪನ ಹತ್ರ ಕೇಳಿದ, ಅಪ್ಪ ಆ ಶಬ್ದದ ಅರ್ಥ ಹೇಳಿಲ್ಲ ಅಂತ ಕಿವಿಯಲ್ಲಿ, ಅಪ್ಪನ ಮರ್ಯಾದೆ ಉಳಿಸಲಿಕ್ಕೆ ಕಿವಿಯಲ್ಲಿ ಮೆಲ್ಲ ಹೇಳಿದ, ಶನೈರಯಂ ಅಬ್ರವೀತ್. ಎಂತ ಒಂದು ಕಾಮನ್ ಸೆನ್ಸ್ ಇದೆ ನೋಡಿ, ಸಣ್ಣ ಹುಡುಗ, ವಾಸುದೇವನಲ್ಲಿ ಸರ್ವಜ್ಞತ್ವ ಇದೆ, ಗೊತ್ತಿದೆ ಅರ್ಥ. ಆದ್ರೆ ಎಲ್ಲರ ಮಧ್ಯ ನಮ್ಮ ಅಪ್ಪ ಹೇಳಿಲ್ಲ ಅಂತ ಮರ್ಯಾದೆ ತೆಗಿಲಿಲ್ಲ, ಕಿವಿಯಲ್ಲಿ ಹೇಳಿದ, ಅಪ್ಪ ಆ ಲಿಕುಚ ಅನ್ನುವ ಶಬ್ದದ ಅರ್ಥವನ್ನು ಹೇಳಿ ಅಂತ ಮತ್ತೆ ಮತ್ತೆ ಒತ್ತಾಯ ಮಾಡಿದ. ಅವಧದೀತಿ ಪಿದರಿಯಪ್ಪಿ ಚೋರಿದೆ ಪ್ರತಿಭುಭುತ್ಸುಜ ತತ್ರ ಗಣೇಶಪ್ಪಿ. ಜನಗಳಿಗೆ ಗೊತ್ತಾಯ್ತು ಲಿಕುಚ ಅನ್ನೋದಕ್ಕೆ ಆಚಾರ್ಯರು ಬರೀ ಲಿಕುಚ ಅಂತ ಹೇಳ್ಕೊಂಡು ಹೋಗಿದ್ದಾರೆ, ವಾಸುದೇವ ಬಿಡ್ತಾ ಇಲ್ಲ ಅಂತ ಗೊತ್ತಾಯ್ತು. ಆ ಕುತೂಹಲದಿಂದ ಅವರೆಲ್ಲ ಕೇಳಿದ್ರು ಲಿಖುಚ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರು. ಅವ್ರಿಗೆ ಹೇಳಿ ಗೊತ್ತಾಗಲಿಲ್ಲ. ಆದ್ರೆ ಮಧ್ವಾಚಾರ್ಯರು ಲಿಖುಚ ಅಂದ್ರೆ ಹೆಬ್ಬಲಸು ಅನ್ನುವ ಅರ್ಥವನ್ನ ಹೇಳಿದ್ರು, ಸಭೆಯಲ್ಲಿ ವಾಸುದೇವನೇ ಹೇಳಿದ ಅಂತ ಒಂದೇ ಉತ್ತರ ಇದೆ. ನಿಮಗೆ ಕಷ್ಟ ಆಗುತ್ತೆ ಅಂತ ಅಷ್ಟು ವಿಸ್ತಾರವಾಗಿ ಎಲ್ಲಾ ಪ್ರಶ್ನೆಗಳನ್ನು ಕೇಳಿಲ್ಲ, ಇಲ್ಲಿ ಕೆಲವೊಂದನ್ನು ಬಿಟ್ಟಿದ್ದಾರೆ. ಲಿಖುಚ ಅನ್ನುವ ಶಬ್ದ ಅಂತ ತಿಳ್ಕೊಂಡ್ರೆ ಸಾಕು. ಯಾವ ಶಬ್ದದ ಅರ್ಥವನ್ನ ಹೇಳಿಲ್ಲ ಅಂದ್ರೆ ಲಿಖುಚ ಅನ್ನುವ ಶಬ್ದದ ಅರ್ಥವನ್ನ ಹೇಳಿಲ್ಲ. ಆಮೇಲೆ ನಿಮ್ಮ ಹತ್ರ ಪ್ರಶ್ನೆ ಕೇಳ್ಬೋದು, ಲಿಖುಚ ಅನ್ನುವ ಶಬ್ದದ ಅರ್ಥ ಏನು ಅಂದ್ರೆ ಅದಕ್ಕೆ ನೀವು ಉತ್ತರ ಹೇಳ್ಬೋದು. ಪ್ರಶ್ನೋತ್ತರದಲ್ಲಿ ನಮ್ಗೆ ಅದನ್ನ ಹೇಳಿಲ್ಲ ಅಂತ ನೀವು ಉತ್ತರ ಹೇಳ್ಬೋದು. ಆದ್ರೆ ನಾನು ಹೇಳಿದ್ದೇನೆ ಲಿಖುಚ ಅನ್ನೋದಕ್ಕೆ ಹೆಬ್ಬಲಸು ಅನ್ನೋ ಅರ್ಥವನ್ನು ನಾನು ಹೇಳಿದ್ದೇನೆ, ಅಲ್ಲಿ ಹೇಳಿದ್ದನ್ನೇ ಹೇಳಿದ್ದೇನೆ ಆಯ್ತಾ. ಆದ್ರೆ ವಾಸ್ತವಿಕವಾಗಿ ಪ್ರಶ್ನೋತ್ತರದಲ್ಲೂ ಅದನ್ನ ಹೇಳಿಲ್ಲ ಏನರ್ಥ ಅಂತ. ಉಪನಯನ ಕಾಲದಲ್ಲಿ ಮಧ್ಯಗೇಹ ಭಟ್ಟರು ಮಗನಿಗೆ ಮಾಡಿದ ಉಪದೇಶ ಏನು ಅಂತ ಮುಂದಿನ ಪ್ರಶ್ನೆ. ಉಪನಯನ ಮಾಡಬೇಕಾದ್ರೆ ಮಧ್ಯಗೇಹ ಭಟ್ಟರು ಮಗನಿಗೆ ಉಪದೇಶ ಮಾಡ್ತಾರೆ, ಉಪನಯನ ಆಗುತ್ತೆ ಮುಂದೆ. ಆ ಸಂದರ್ಭದಲ್ಲಿ ಮಗನಿಗೆ ಹೇಳುವಂತ ಉಪದೇಶ, ಹರಿಚರ ಆಗ್ನಿ ಗುರು ಚರಿತೋ ರಥ ಸುಚರಣ ಪಟ ಸಾಧು ಸಮಾಗಮಾನ್ ಇತಿ ಗುರು ಸ್ತ್ರೀ ಗುರು ಶಿಕ್ಷಣೇ ಸ್ಫುಟ ಮಹಾಸಿ ಸುರೈ ಕೃತ ಸಾಕ್ಷಿ ಬಿಹಿ. ದೇವಾನುದೇವತೆಗಳೆಲ್ಲ ವಾಸುದೇವನ ಉಪನಯನಕ್ಕೆ ಬಂದಿದ್ರು. 14 ಲೋಕಕ್ಕೆ ಶಿಕ್ಷಣ ಮಾಡುವ ಸಾಮರ್ಥ್ಯವುಳ್ಳಂತಹ ವಾಸುದೇವನಿಗೆ ಅಪ್ಪ ಉಪದೇಶ ಮಾಡಿದ, ಮಗನೇ ಚೆನ್ನಾಗಿ ಅಗ್ನಿ ಕಾರ್ಯ ಮಾಡಬೇಕು, ಗುರುಗಳ ಸೇವೆ ಮಾಡಬೇಕು, ಚೆನ್ನಾಗಿ ವೇದಾಧ್ಯಯನ ಮಾಡಬೇಕು. ಇವತ್ತು ಯಾರು ಈ ಪಾಠ ಮಾಡೋದೇ ಇಲ್ಲ. ಉಪನಯನ ಮಾಡೋದು ಯಾವಾಗ? ಏಪ್ರಿಲ್ ಮೇ ತಿಂಗಳಲ್ಲಿ. ಯಾಕೆ ರಜೆ ಇರುತ್ತೆ? ಆಮೇಲೆ ಏಪ್ರಿಲ್ ಮೇ 15 ತಾರೀಕು ರಜೆ ಬಂದಾಗ ಉಪನಯನ ಮಾಡಿದ್ರೆ ಮರುದಿನದಿಂದ ಮತ್ತೆ ಅವನಿಗೆ ಗುರುಸೇವೆ ಮಾಡ್ಲಿಕ್ಕೆ ಕಳಿಸೋದಲ್ಲ, ಗಾರ್ಮೆಂಟ್ ಸ್ಕೂಲಿಗೆ ಕಳಿಸ್ಬಿಡುದು, ಮಗನೇ ಓಡೋಗು ನೀನು ಅಂತ. ಅವ್ನು ತಿಳ್ಕೊಳ್ತಾನೆ ದಾರ ಹಾಕಿಕೊಳ್ಳುವುದು ಉಪನಯನ, ಅಷ್ಟೇ ತಿಳ್ಕೊಳ್ತಾನೆ. ನಿಯಮ ಏನ, 1 ವರ್ಷ ಆದ್ರೂ ಪೂರ್ಣ ಅಗ್ನಿ ಕಾರ್ಯ ಮಾಡಬೇಕು, ಮಕ್ಕಳು ಗಾಯತ್ರಿ ಉಪಾಸನೆ ಮಾಡಬೇಕು, ವೇದಾಧ್ಯಯನ ಮಾಡಬೇಕು. ಇದನ್ನ ಮಕ್ಕಳಿಗೆ ಬೋಧನೆ ಮಾಡುವಂತಹ ತಂದೆ ಎಂದಿರು ವಿರಳವಾಗ್ತಾ ಇದ್ದಾರೆ. ಆದ್ರಿಂದ ಇಂತಹ ಪ್ರಶ್ನೆಯನ್ನು ಕೇಳಲಾಗಿದೆ. ಸದಾಚಾರಿಗಳಾಗಿ ಶಾಸ್ತ್ರಾಧ್ಯಯನ ಮಾಡಬೇಕು, ಅಗ್ನಿಯನ್ನ ಸೇವೆ ಮಾಡಬೇಕು, ಗುರುಗಳ ಸೇವೆಯನ್ನ ಮಾಡಿ ವೇದಾಂತ ಅಭ್ಯಾಸ ಮಾಡಬೇಕು ಅಂತ ಉಪನಯನ ಸಂಸ್ಕಾರ ಇದೆ. ಉಪನಯನ ಅಂದ್ರೆ ಹೊಸ ಕಣ್ಣು ಅಂತ ಅರ್ಥ. ಇಲ್ಲಿಯ ತನಕ ಆಟ ಆಡ್ತಾ ಇದ್ದ ಮಗನಿಗೆ ಅಧ್ಯಾತ್ಮದ ಕಣ್ಣನ್ನು ಹಚ್ಚುವ ಸಂಸ್ಕಾರವನ್ನು ಉಪನಯನ ಅಂತ ಕರೆದಿದ್ದಾರೆ. ಇವತ್ತಿನ ಒಂದು ಹೊಟ್ಟೆ ತುಂಬಿಸುವುದೇ ದೊಡ್ಡ ಉಪನಯನ, ನಮಗೆ ಒಂದು ದೊಡ್ಡ ಉಪಾಯನ ಆಗಿ ಹೋಗಿದೆ. ಆದ್ರಿಂದ ಇಂತಹ ಸತ್ಕರ್ಮಗಳಿಂದ ವಿಮುಖರಾಗ್ತಾ ಇದ್ದೇವೆ. ಒಟ್ಟಿನಲ್ಲಿ ಏನು ಉತ್ತರ ಕೊಡಬೇಕು ಅಂದ್ರೆ, ಉಪನಯನ ಕಾಲದಲ್ಲಿ ಮಧ್ಯಗೇಹ ಭಟ್ಟರು ಮಗನಿಗೆ ಮಾಡಿದ ಉಪದೇಶ ಏನು ಅಂತ ಕೇಳಿದ್ರೆ, ಸದಾಚಾರಿಯಾಗಿ ಶಾಸ್ತ್ರಾಧ್ಯಯನ ಸಂಪನ್ನನಾಗು, ಅಗ್ನಿ ಸೇವೆ ಮಾಡು, ಗುರುಗಳ ಸೇವೆ ಮಾಡು ಅಂತ ಉಪದೇಶ ಮಾಡಿದ್ರು. ಇನ್ನೊಂದು, ವಾಸುದೇವ ಯಾವಾಗಲೂ ವಿಮಾನಗಿರಿಯಲ್ಲಿ ಇರ್ತಿದ್ದ, ಪಾಜಕದಲ್ಲಿರುವ ಅಪ್ಪನ ಮನೆಗೆ ಓಡಾಡ್ತಾ ಇದ್ದ, ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದ. ಒಂದು ಪ್ರಕರಣ ಅದು. ಒಂದು ಬಾರಿ ತಾಯಿ 11 ಆಗಿದೆ, ಮಲ್ಲ ಮಲ್ಲ ಅಂತ ಕರೀತಾ ಇಲ್ಲಂತೆ. ಇದೆಲ್ಲ ಕನ್ನಡದ ಮಧ್ಯ ವಿಜಯದ ಚಿಂತನೆ, ಸಂಸ್ಕೃತದಲ್ಲಿಲ್ಲ. ಮಲ್ಲ ಮಲ್ಲ ಅಂತ ಕರೀಲಂತೆ. ಕರಿಬೇಕಾದ್ರೆ ವಾಸುದೇವ ಅಲ್ಲಿ ಇರಲಿಲ್ಲ ಅವನು, ವಾಸ್ತವಿಕವಾಗಿ ಅವನು ವಿಮಾನಗಿರಿಯಲ್ಲಿದ್ದ. ಅಲ್ಲಿಂದ ನಿಮಗೆ ಗೊತ್ತು ಕನಿಷ್ಠ ಪಕ್ಷ 1.5 ಕಿಲೋಮೀಟರ್ ದೂರದಲ್ಲಿದೆ ವಿಮಾನಗಿರಿಗೂ ಪಾಜಕಕ್ಕೂ. ಮಲ್ಲ ಎಲ್ಲಿದೆಯೋ ಅಂತ ಕರೆದ್ಲಂತೆ ವೇದವತಿ. ಮಲ್ಲ ಎಲ್ಲಿದಿ ಅಂತ ಕರೆದ್ರೆ, ನಾನು ಇಲ್ಲೇ ಇದ್ದೇನಲ್ಲ ಅಂತ ಹೇಳಿದ್ದಂತ. ಅವನು ಅಲ್ಲಿಂದ ಹಾರಿಕೊಂಡು ಬಂದ, ವಿಮಾನಗಿರಿಯಿಂದ ಹಾರಿಕೊಂಡು ನೇರ ಪಾಜಕಕ್ಕೆ ಬಂದ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಕಥೆ. ಅವನು ಹಾರಿಕೊಂಡು ಬಂದ, ಅವನು ಹಾರಬೇಕಾದ್ರೆ ಹನುಮಂತನ ವ್ಯಕ್ತಿತ್ವವನ್ನು ತೋರಿಸಿದ. ದಾರಿಯಲ್ಲಿ ಒಬ್ಬ ಮಣಿಮಂತ ಸರ್ಪ ರೂಪದಲ್ಲಿ ಇವನನ್ನ ಪೂರ್ವ ದ್ವೇಷದಿಂದ, ಇನ್ನ ಈ ವಾಸುದೇವ ಮಧ್ವ ಮುನಿ ಆಗ್ತಾನೆ ಎನ್ನುವ ಜ್ಞಾನ ಭಯೋತ್ಪಾದಕರಿಗೆ ಮೊದಲಿರುತ್ತೆ, ಹಾಗಾಗಿ ಮಣಿಮಂತ ದೈತ್ಯನಿಗೆ ಗೊತ್ತಿತ್ತು. ದಾರಿಯಲ್ಲಿ ಬರುವ ವಾಸುದೇವನನ್ನ ಸಂಹಾರ ಮಾಡಬೇಕು ಅಂತ ಕಾಯ್ತಾ ಇದ್ದ. ಹನುಮಂತನಂತೆ ಹಾರಿದ, ಒಂದು ಹೆಜ್ಜೆ ಮಾತ್ರ ಅಲ್ಲಿಟ್ಟ ನೋಡಿ, ಆ ಮಣಿಮಂತನ ಸಂಹಾರದ ಜಾಗದಲ್ಲಿ ನೋಡಿ, 2 ಹೆಜ್ಜೆ ಇಟ್ಟಿಲ್ಲ. ಯಾಕೆಂದ್ರೆ ಹಾರುವ ರಭಸದಲ್ಲಿ ಕಾಲಲ್ಲಿ ಒತ್ತು, ಇನ್ನೊಂದು ಹೆಜ್ಜೆಯನ್ನ ಅಮ್ಮನ ಬಳಿಯೇ ಇಟ್ಟದ್ದು ಅವನು. ಆದ್ರಿಂದ ಒಂದು ಹೆಜ್ಜೆಯಿಂದ ಆ ಮಣಿಮಂತ ಸರ್ಪರೂಪಿಯಾದ ಅಸುರನನ್ನ ಸಂಹಾರ ಮಾಡಿ, ಒಂದು ಹೆಜ್ಜೆ, 2ನೇ ಹೆಜ್ಜೆಯಲ್ಲಿ ಕಾಣಲ್ಲ ನಿಮಗೆ, 2 ಹೆಜ್ಜೆಗಳ ಕಂಡದ್ದೆಲ್ಲಿ ಅಂದ್ರೆ ಪುಟ್ಟ ಹೆಜ್ಜೆಗಳನ್ನು ಮಾಡಿಕೊಂಡು ಅಮ್ಮನ ಮುಂದೆ ಹೋಗಿ ನಿಂತ. ಮಣಿಮಂತನನ್ನ ಸಂಹಾರ ಮಾಡಿ ಅಮ್ಮನ ಮುಂದೆ ಹೋಗಿ ನಿಂತ ಹೆಜ್ಜೆಗಳ ಗುರುತನ್ನೇ ಇವತ್ತು ಪಾಜಕದಲ್ಲಿ ಗಮನಿಸಿ ವಾದಿರಾಜ ಗುರು ಸಾರ್ವಭೌಮರು ಇದು ಮಧ್ವಾಚಾರ್ಯರ ಪಾದಗಳ ಚಿಹ್ನೆ ಮೂಡಿದ ಜಾಗ ಅಂತ ಗಮನಿಸಿ ಅಲ್ಲಿ ಮಧ್ವ ಗುರುಗಳ ವಿಗ್ರಹವನ್ನ ಸ್ಥಾಪನೆ ಮಾಡಿ ಪ್ರತಿದಿನ ಅದಕ್ಕೆ ಇವತ್ತು ಕ್ಷೀರಾಭಿಷೇಕ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಮೂರು ಅವತಾರ ತ್ರಯಗಳನ್ನ ಚಿಂತನೆ ಮಾಡಬೇಕು. ಹಾರಿದಾಗ ಹನುಮಂತ, ಹೆಜ್ಜೆ ಇಟ್ಟು ಮಣಿಮಂತನ ಸಂಹಾರ ಮಾಡಿದಾಗ ಭೀಮಸೇನ, ಅಮ್ಮನ ಬಳಿ ಬಂದು ನಿಂತಾಗ ವಾಸುದೇವ, ಅಂದ್ರೆ ಮಧ್ವಾಚಾರ್ಯರು. ಹೀಗೆ ಅವತಾರ ತ್ರಯಗಳ ಚಿಂತನೆಯಲ್ಲಿ ಅಡಕವಾಗಿದೆ. ಮಣಿಮಂತನನ್ನ ಸಂಹಾರ ಮಾಡಿದ, ಸರ್ಪರೂಪಿಯಾದ ಮಣಿಮಂತನನ್ನ ಸಂಹಾರ ಮಾಡಿದ ಅಂತ ಉತ್ತರ. ಕೋಮಲವಾದ ಕಾರಿನ ಬೆರಳಿನ ತುದಿಗೆ ಸಿಲುಕಿ ಸತ್ತವ ಯಾರು ಅಂದ್ರೆ ಹನುಮಂತ. ಅಲ್ಲಿ ಭೀಮನ ಪಾದದಿಂದಲೇ ಸಂಹಾರ ಮಾಡಿದ. ನೀವು ಪಾದ ನೋಡಿ, ತುಂಬಾ ದೊಡ್ಡ ಪಾದ, ಸಣ್ಣ ಪಾದ ಅಲ್ಲ. ಆದ್ರಿಂದ ಅವನನ್ನ ಸಂಹಾರ ಮಾಡಿದ ಅಂತ. ನಿಜಗಾಂಸುರ ಶಾಂತಿಮಾನ್ ಉಪಸಸರ್ಪ ಸಸರ್ಪಮಯೋಸುರ, ಇವನನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡಿದ ದೈತ್ಯ ಅವನನ್ನ ಸಂಹಾರ ಮಾಡಿದ. ಅದಾದ ಮೇಲೆ 17ನೆಯ ಪ್ರಶ್ನೆ, ವಾಸುದೇವನ ಗುರುಗಳ ವಂಶದ ನಾಮ ಏನು? ವಾಸುದೇವನಿಗೆ ವೇದ ಪಾಠ ಹೇಳಿದ ಗುರುಗಳು ಅವರ ವಂಶದ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ನೀವು ಪೂಗವನಾನ್ವಯಜೋ ದ್ವಿಜ ಅಂತ ಉತ್ತರ ಹೇಳಿದ್ದಾರೆ. ಪೂಗವನ, ಪೂಗವನ ಅಂದ್ರೇನು? ಪೂಗಿ ಫಲ ಅಂದ್ರೇನು? ಅಡಿಕೆ ಅಂತ ಅರ್ಥ. ಪೂಗವನ ಅಂದ್ರೇನು? ಅಡಿಕೆ ತೋಟ ಇತ್ತು ಅಂತ ಅರ್ಥ. ಹಾಗಾಗಿ ಆ ಭಟ್ರಿಗೆ ಹಾಗೆ ಹೆಸರು ಬಂತು, ಪೂಗವನ ಭಟ್ರು ಅಂತ. ಅದನ್ನ ತೋಟಂತಿಲ್ಲಾಯ ಅಂತ, ಇಲ್ಲ ಅಂದ್ರೆ ಮನೆ, ತೋಟದಲ್ಲಿ ಮನೆ ಉಳ್ಳವರು ತೋಟಂತಿಲ್ಲಾಯ. ತೋಟ ಅಂದ್ರೆ ಯಾವ್ದ್ರದ್ದು? ಅಡಿಕೆ ತೋಟವೇ. ತೆಂಗಿನ ತೋಟಕ್ಕೆ ತೋಟ ಅಂತ ಹೇಳೋದು ಕಡಿಮೆ, ಅಡಿಕೆ ತೋಟಕ್ಕೆ ತೋಟ ಅಂತ ಹೇಳ್ತಾರೆ. ತೆಂಗಿನ ಮರವು ಅಡಿಕೆಯ ತೋಟದ ಒಳಗಡೆಯೇ ಇರುತ್ತೆ. ಹಾಗಾಗಿ ಪೂಗವನ ಅಂತ ವಂಶದವರು ನನಗೆ ಪಾಠ ಹೇಳಿದ ಗುರುಗಳ ವಂಶದ ಹೆಸರು ಪೂಗವನ ಯಜೋ ದ್ವಿಜ ಅಂತ. ಆಮೇಲೆ ಗುರುಗಳು ಕೆಲವೊಮ್ಮೆ ವೇದ ಪಾಠ ಕೂತಾಗ ಈ ಕೆಲವು ಮಕ್ಕಳು ಚೇಷ್ಟೆ ಮಾಡ್ತಿರ್ತಾರೆ, ಆಚೆ ನೋಡುದು ಈಚೆ ನೋಡುದು, ಸರಿಯಾಗಿ ಗುರುಗಳಿಗೆ ಒಪ್ಪಿಸಲ್ಲ, ಚೇಷ್ಟೆ ಮಾಡ್ತಿರ್ತಾರೆ. ಬಾಲ್ಯದಲ್ಲಿ ವಾಸುದೇವನು ಹಾಗೆ ಮಾಡಿದ, ಆಚೆ ನೋಡುದು ಈಚೆ ನೋಡುದೆಲ್ಲ ಮಾಡ್ತಾ ಇದ್ದ. ಇವರೆಲ್ಲ ಅಜ್ಞಾನದಿಂದ ಚಂಚಲತೆಯಿಂದ ಹಾಗೆ ಮಾಡ್ತಾರೆ. ವಾಸುದೇವ ಹಾಗೆ ಮಾಡಿದ್ದಲ್ಲ, ಈ ಪಾಠ ಎಲ್ಲ ನನಗಾಗಿದೆ, ಟೈಮ್ ವೇಸ್ಟ್ ಆಗ್ತಾ ಇದೆ, ಬೇರೆ ಏನಾದ್ರೂ ಆಲೋಚನೆ ಮಾಡೋಣ ಅಂತ ಆಚೆ ಈಚೆ ನೋಡ್ತಾ ಇರ್ಲಿಲ್ಲ. ಪಾಠ ಮಾಡ್ಬೇಕಾದ್ರೆ ಬೇರೆ ಏನೋ ಆಲೋಚನೆ ಮಾಡ್ತಾ ಇದ್ದ. ಪಾಪ ಗುರು, ಪಾಠ ಹೇಳುವ ಗುರುಗಳು ಸಾಮಾನ್ಯರು, ಕೇಳುವ ವಿದ್ಯಾರ್ಥಿ ಪ್ರಚಂಡ. ನಾನು ಅವಾಗಲೇ ಹೇಳಿದನಲ್ಲ, ಹೇಳೋರ ಯೋಗ್ಯತೆಯೇ ಕೆಲವೊಮ್ಮೆ ಕಡಿಮೆ ಇರುತ್ತೆ, ಕೇಳೋರ ಯೋಗ್ಯತೆಯೇ ಜಾಸ್ತಿ ಇರಬಹುದು ಅಂತ. ಹಾಗೆ ಕೇಳುವ ವಾಸುದೇವನ ಯೋಗ್ಯತೆ ತುಂಬಾ ದೊಡ್ಡದು. ಇವರು ವೇದ ಪಾಠ ಮಾತ್ರ, ಅಗ್ನಿ ಮೇಲೆ ಪುರೋಹಿತಂ ಅಂತ ಬರೀ ಕಂಠಪಾಠ ಮಾಡಿಸುವ ಗುರುಗಳು. ಆದ್ರೆ ಅಗ್ನಿ ಅಂದ್ರೆ ಏನು, ಈಳೆ ಅಂದ್ರೆ ಏನು, ಈಡಸ್ತುತು ಅಂತ ಧಾತು, ಆ ಸಮಗ್ರ ವೇದಗಳಿಗೆ ವ್ಯಾಖ್ಯಾನವನ್ನ ಅವಾಗಲೇ ಮಾಡಿಕೊಡ್ತಾ ಇದ್ರು ಮನಸ್ಸಿನಲ್ಲಿ. ಈ ಗುರುಗಳು ನೋಡಿದ್ರೆ ಏನೋ ಯೋಚನೆ ಮಾಡ್ತಾ ಇದ್ದಾನೆ ಅಂತ, ಮಾಡ್ತಾ ಇದ್ದ ವೇದಾರ್ಥ ವಿಚಾರಗಳನ್ನೇ ಅರ್ಥ ಮಾಡಿಕೊಳ್ಳದೆ ಗುರುಗಳು ಬೈದ್ರು, ಶಠ ಮೂರ್ಖ, ಸರಿಯಾಗಿ ಪಾಠ ಓದಲ್ಲ. ಅನ್ಯ ಮನಸ್ಸಿನ, ಅನ್ಯ ಮನಸ್ಸಿನ ಅಂದ್ರೆ ಎಲ್ಲೋ ಮನಸ್ಸು ಅಂತ ಅರ್ಥ ಅಲ್ಲ, ಭಗವಂತನಲ್ಲೇ ಮನಸ್ಸುಳ್ಳವರು ಅಂತ ಅರ್ಥ. ವಾಯುದೇವರ ಮನಸ್ಸು ಯಾವತ್ತೂ ಲೌಕಿಕ ವಿಚಾರಗಳಲ್ಲಿ ಬರೋದೇ ಇಲ್ಲ, ಆದ್ರಿಂದ ಪಂಡಿತಾಚಾರ್ಯರ ಮಾತಿಗೆ ಇದೇ ಅರ್ಥ, ಭಗವಂತನಲ್ಲೇ ಮನಸ್ಸು ಗೋಚರವಾಗಿತ್ತು. ಆ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳದೆ ತೋಟಂತಿಲ್ಲಾಯರು ಪಠ ಶಠ ಪಠ ಅಂತಂದ್ರು, ಮೂರ್ಖ ಸರಿಯಾಗಿ ಓದು, ಯಾಕೆ ಓದ್ತಾ ಇಲ್ಲ ನೀನು ಅಂತ ಗದರಿಸಿದ್ರು. ಅವಾಗ ವಾಸುದೇವ ಏನ್ ಹೇಳಿದ, ಅದಕ್ಕೆ ಅವನು ಹೇಳ್ತಾನೆ, ಎಲ್ಲ ಓದಿಯಾಗಿದೆ ಗುರುಗಳೇ, ಸಕಲ ಶಿಕ್ಷಣ ಶಿಕ್ಷಣ ಮೂಲಭೂ ಶ್ರುತಿ ಸಮಾಮನ ನಂಸ್ಕಲನೋಜಿತಂ ನಖಲು ಕೇವಲ ಮತ್ಸ್ಯ ಗುರೋರ್ಭಿಧ ಸುಮನಸಾಮಪಿ ತತ್ರ ಕುತೂಹಲಂ. ದೇವಾನುದೇವತೆಗಳಿಗೂ ಕುತೂಹಲ ಹುಟ್ಟುವಂತಹ ವ್ಯಾಖ್ಯಾನವನ್ನು ಮಾಡ್ತಾನೆ. ಎಲ್ಲ ಅಂದ್ರೆ ನಾನು ಅವಾಗ ಹೇಳಿದ್ನಲ್ಲ, ಷಡಂಗಗಳ ಸಹಿತವಾಗಿ ಆ ವೇದ ಕ್ರಮಪಾಠ, ಪದಪಾಠ, ಸಂಹಿತಾ ಪಾಠ, ಜಟಾಪಾಠ ಅಂತೆಲ್ಲ ಇದೆ. ಎಲ್ಲಾ ಕ್ರಮದ ಪಾಠಗಳನ್ನ ಅದರಲ್ಲಿ ಷಡಂಗ ಸಹಿತವಾಗಿ ಶಿಕ್ಷಾ ವ್ಯಾಕರಣ ಛಂದಸ್ಸು ಎಲ್ಲ ಹೇಳಿ ಹೇಗೆ ಬೇಕೋ ಹಾಗೆ, ಅಷ್ಟು ಪಾಂಡಿತ್ಯ ಪಾಪ ಗುರುಗಳು ಹೊಂದಿರಲಿ. ಬೆರಗಾಗುವಂತೆ ಅದಕ್ಕೆ ಉತ್ತರವನ್ನು ಕೊಡ್ತಾನೆ, ಆಶ್ಚರ್ಯಚಕಿತರನ್ನಾಗಿ ಮಾಡ್ತಾನೆ ಅಂತ ಇಷ್ಟು ಉತ್ತರ ಇದೆ. ಅದೇ ಉತ್ತರವನ್ನೇ ಇನ್ನ ವಾಸುದೇವ ಯಾರ ಕಿವಿಯನ್ನ ಊದಿ ಸಹಿಸಲಾಗದ ತಲೆನೋವನ್ನ ಪರಿಹರಿಸಿದ ಅಂತ ಪ್ರಶ್ನೆ ಇದೆ. ಅಲ್ಲಿ ವಾಸ್ತವಿಕವಾಗಿ ಏನು ಅಂದ್ರೆ ಕಥೆ, ಒಬ್ಬ ವಾಸುದೇವನಿಗೆ ಮಿತ್ರ ಇದ್ದ, ಅಧ್ಯಯನ ಮಾಡಬೇಕಾದ್ರೆ ತೋಟಂತಿಲ್ಲಾಯರ ಮಗ. ಅವನಿಗೆ ಕೆಲವೊಮ್ಮೆ ಈ ಮೈಗ್ರೇನ್, ಅರೆ ತಲೆ ಶೂಲೆ, ಅದು ರುದ್ರದೇವರು ಹಾಲಾಹಲ ಪಾನ ಮಾಡಿದಾಗ ಕ್ರಿಯೇಟ್ ಆದ ರೋಗ, ಅದು ಆ ಆನುವಂಶಿಕ, ಅದು ಹಾಗೆ ಮುಂದೆ ಬೆಳೀತು. ಮೈಗ್ರೇನ್ ರೋಗದ ಇತಿಹಾಸ ಅಷ್ಟು ದೊಡ್ಡದಿದೆ, ನಮ್ಮ ಪುರಾಣದಲ್ಲೂ ಅದನ್ನು ಹೇಳಿದ್ದಾರೆ. ಅರೆ ತಲೆ ಶೂಲೆ, ಅದಕ್ಕೆ ಅಸ್ಥಿ ಕುಕ್ಷಿ ಏನೋ ಕುಕ್ಷಿ ಏನೋ ಕುಕ್ಷಿ ಏನೋ ಅಕ್ಷಿ ಕುಕ್ಷಿ ಶಿರೋದಂತ ಯಾತನ ಯಮಯಾತನ ಅಂತ ಅದು ಚರಕ ಅಲ್ಲಿರುವಂತಹ ಮಾತು. ಕಣ್ಣು ರೋಗ, ಹಲ್ಲು ರೋಗ, ಹೊಟ್ಟೆ ನೋವು ಮತ್ತೆ ತಲೆನೋವು, ಅದು ಯಮಯಾತನೆ ಅಂತ ಅದನ್ನ ಸಹಿಸಿಕೊಳ್ಳೋದೇ ಬಹಳ ಕಷ್ಟ ಅಂತ. ಅದರಲ್ಲಿಯೂ ಅರೆ ತಲೆ ಶೂಲೆ, ಅರೆ ತಲೆನೋವು ಬಹಳ ಭಯಾನಕ. ಇಂಥ ಪ್ರಸಂಗದಲ್ಲಿ ಬಾಲಕ ಒದ್ದಾಡ್ತಾ ಇದ್ರೆ ವಾಸುದೇವ್ ಹೇಳ್ತಾನೆ, ಸ್ನೇಹಿತ ನೀನ್ ದುಃಖ ಪಡಬೇಡ, ನಿನ್ ತಲೆ ನೋಯ್ತಾ ಇದೆಯಲ್ವಾ, ಕಿವಿಲಿ ಗಾಳಿ ಗೊತ್ತೀನಿ, ನಿನ್ ತಲೆ ನೋವು ಇನ್ನೊಂದ್ ಕಿವಿಯಿಂದ ಓಡೋ ಬಿಡುತ್ತೆ ಅಂತ ಈ ಮಕ್ಕಳೆಲ್ಲ ಗಮ್ಮತ್ ಆಟ ಆಡುವ ಹಾಗೆ ಊದಿದ. ಊದಿದ ತಕ್ಷಣ ತಲೆನೋವು ಓಡಿ ಹೋಯ್ತು, ಆಮೇಲೆ ತಲೆನೋವೇ ಬರಲಿಲ್ಲ. ವಾಯುದೇವರ ಸ್ತೋತ್ರ. ಅದರಿಂದ ಗಾಳಿ ದೇವರ ಗಾಳಿ ನಮ್ಮ ದೇಹದಲ್ಲಿ ತಾಗಿದ್ರೆ, ವಾಯುದೇವರ ಗಾಳಿ ತಾಗಿದ್ರೆ ನಮಗೆ ತಲೆನೋವು ಬರಲ್ಲ. ಸಂಸಾರವೆಂಬ ತಲೆನೋವು ವಾಯುದೇವರ ಗಾಳಿ ಅಂದ್ರೆ ವಾಯುದೇವರ ಶಾಸ್ತ್ರ, ಅದಿದ್ದವರಿಗೆ ಸಂಸಾರವೆಂಬ ತಲೆನೋವು ಇಲ್ಲ ಅಂತ ವೇದಾಂತದ ವ್ಯಾಖ್ಯಾನ ಇದೆ ಇದರಲ್ಲಿ. ಇದು ನಮ್ಮ ಇವತ್ತಿನ ಫಲಿಮಾನ್ ಸ್ವಾಮಿಗಳು, ನನ್ನ ಹೆಂಡತಿಯ ಅಣ್ಣನಿಗೆ ಯಾವಾಗ್ಲೂ ತಲೆನೋವು ಬರ್ತಿತ್ತು. ಒಂದು ಬಾರಿ ಅವ್ರ ಹತ್ರ ಅವರ ತಂದೆ ತಾಯಿ ಹೇಳಿಕೊಂಡ್ರೆ ಅವರು ಬಾಲ್ಯದಲ್ಲಿ ಇದೇ ಶ್ಲೋಕವನ್ನ ಕಿವಿಯಲ್ಲಿ ಬೂದಿ ಹೇಳಿದ್ರು, ಇವತ್ತಿನ ತನಕ ಅವ್ರಿಗೆ ತಲೆನೋವು ಬಂದಿಲ್ಲ. ಇದೊಂದು ಇತಿಹಾಸ. ಆದ್ರಿಂದ ಈ ಶ್ಲೋಕಕ್ಕೆ ಪ್ರಿಯ ವಯಸ್ಸೇ ಶಿರೋ ಗುರುವೇದನ ಅಶಮಯತ್ ಸಹಜಾಮಪಿ ದುಸ್ಸಹ ಸವಿಪಿನೇ ವಿಜನೆ ಮುಖವಾಯುನ ಶ್ರವಣ ಗೋಚರಿತೇನ ಕದಾಚನ ಅಂತ ಅದ್ಭುತವಾದ ಈ ಶ್ಲೋಕದ ಮಧ್ವ ವಿಜಯದ ಒಂದೊಂದು ಶ್ಲೋಕಗಳು ಮೋಕ್ಷಕ್ಕೆ ಕಾರಣ ಆಗುತ್ತೆ. ವಿದ್ಯಾಮಾನ ತೀರ್ಥರು ಹೇಳ್ತಾ ಇದ್ರು, ಯಾರು ಮಧ್ವ ವಿಜಯ ಚೆನ್ನಾಗಿ ಓದ್ತಾರೆ ಅವರಿಗೆ ಸಮಸ್ತ ಶಾಸ್ತ್ರಗಳನ್ನು ಓದುವ ಅಧ್ಯಯನದ ಅಧಿಕಾರ ಸಿಗುತ್ತೆ. ಈ ಜನ್ಮದಲ್ಲಿಯೇ ಸಿಗುತ್ತೆ, ಇನ್ನೊಂದು ಜನ್ಮದಲ್ಲಿ ನಿಶ್ಚಿತವಾಗಿ ಬ್ರಹ್ಮಸೂತ್ರಗಳು ವೇದಾಧ್ಯಯನವನ್ನ ಮಾಡುವಂತ ಅರ್ಹತೆಯನ್ನು ಪಡಿತಾರೆ ಅಂತ ಹೇಳ್ತಾ ಇದ್ರು. ಅಷ್ಟು ಮಹತ್ವಪೂರ್ಣವಾದ ಕೃತಿ. ಇದೊಂದು ಸುಮ್ಮನೆ ಕಾವ್ಯ ಗ್ರಂಥ ಅಂತ ಚಿಂತನೆ ಮಾಡಬಾರದು, ಮೋಕ್ಷ ಗ್ರಂಥ ಇದು. ಆದ್ರಿಂದ ಕಿವಿಯಲ್ಲಿ ಊದಿ ತಲೆನೋವನ್ನ ಪರಿಹಾರ ಮಾಡಿದ್ರು. ಅವನು ಯಾರು ಒಂದು ಪ್ರಶ್ನೆ ಕೇಳಿದ್ದಾರೆ, ಗುರುವಿನ ಮಗ, ತೋಟಂತಿಲ್ಲಾಯರ ಮಗ. ಅದಾದ್ಮೇಲೆ ಕೊನೆಯ ಪ್ರಶ್ನೆ ಮೂರನೇ ಸರ್ಗದಲ್ಲಿ, ವಾಸುದೇವ ಗುರುಗಳಿಗೆ ಗುರುದಕ್ಷಿಣೆ ಕೊಡಬೇಕು. ಏನು ಗುರುದಕ್ಷಿಣೆ ಕೊಟ್ಟ? ಸಾಕ್ಷಾದತೋ ಪರಿಷದೋ ವಿಪುರೈತರೇಯಾ ಪಾಠಚ್ಛಲೇನ ವಿಜನೇರ್ಥರ ಸಂಭ್ರುವಾಣ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತಾಂ ಗುರುದಕ್ಷಿಣಾಂ ಸಹ. ಏನು ಕೊಟ್ಟ ಅಂದ್ರೆ ತುಂಬಾ ಕೊಟ್ಟಿದ್ದಾರೆ ಅಲ್ಲಿ. ಬರೀ ಐತರಿಯೋಪನಿಷತ್ತಿನ ಪಾಠ ಮಾತ್ರ ಮಾಡಿದ್ದಲ್ಲ, ಮೋಕ್ಷವನ್ನ ಕರಗತ ಆಗುವ ಮಾಡಿದ್ರು. ಗೋವಿಂದನಲ್ಲಿ ಸರಿಯಾದ ಕೆಲವೊಮ್ಮೆ ವೇದವನ್ನ ಬಾಹೆಟ್ ಮಾಡ್ತಾ ಕೂತ್ರೆ ಭಕ್ತಿ ಹುಟ್ಟಲ್ಲ, ಬರೀ ಆ ಶಬ್ದಗಳ ಬಗ್ಗೆ ಗಮನ ಹೋಗುತ್ತೆ. ಆ ಗುರುಗಳಿಗೆ ಸರಿಯಾದ ಗೋವಿಂದ ಭಕ್ತಿ ಮುಚಿತಾಂ ಗುರುದಕ್ಷಿಣಾಂ ಸಹ, ಭಗವಂತನಲ್ಲಿ ಸರಿಯಾದ ಭಕ್ತಿ ಹುಟ್ಟಬೇಕು ಅಂತ ವ್ಯವಸ್ಥೆಯನ್ನು ಮಾಡಿದ್ರು. ಪಾಠವನ್ನ ನೆಪ ಮಾಡಿಕೊಂಡು, ಐತರೇಯ ಉಪನಿಷತ್ತಿನ ಪಾಠವನ್ನ ನೆಪ ಮಾಡಿಕೊಂಡು ಮೋಕ್ಷದ ಬೀಜವನ್ನ ಕರುಣಿಸಿದ್ರು. ಐತರೇಯ ಉಪನಿಷತ್ತು ಪಾಠ ಕೇವಲ ನೆಪ. ಗುರುದಕ್ಷಿಣೆ ನಿಜವಾಗಿ ಏನು ಕೊಟ್ರು ಗುರುಗಳಿಗೆ ಅಂದ್ರೆ ಮೋಕ್ಷವೆಂಬ ಪುರುಷಾರ್ಥವನ್ನೇ ಕೊಟ್ರು. ಆದ್ರಿಂದ ಐತರೇಯ ಉಪನಿಷತ್ತಿನ ಪಾಠ ಗುರುದಕ್ಷಿಣೆ ಅಂತ ಇದೆ ಅಲ್ಲಿ ಉತ್ತರ. ನನ್ನ ಪ್ರಕಾರ, ಶ್ಲೋಕದ ಪ್ರಕಾರ ಏನು ಅಂದ್ರೆ, ಗೋವಿಂದನಲ್ಲಿ ಭಕ್ತಿ, ಐತರೇಯ ಉಪನಿಷತ್ತಿನ ಪಾಠದ ನೆಪದಲ್ಲಿ ಗೋವಿಂದ ಭಕ್ತಿಯನ್ನ ಹುಟ್ಟಿಸಿ ಮೋಕ್ಷವೆಂಬ ಪುರುಷಾರ್ಥವನ್ನೇ ಕೊಟ್ರು ಅನ್ನೋದು ಉತ್ತರವಾಗುತ್ತೆ. ನೀವು ಐತರೇಯ ಉಪನಿಷತ್ತಿನ ಪಾಠ ಅಂತ ಬರೆದ್ರು ನಿಮಗೆ ಉತ್ತರ ಸರಿ ಇದೆ ಅಂತ ರೈಟ್ ಹಾಕ್ತಾರೆ, ಹೆದರಬೇಡಿ. ಆದ್ರೂ ಅದರ ಹಿಂದಿನ ಹೀಗೆ ತಿಳ್ಕೊಳ್ಬೇಕು ಅನ್ನೋ ಅಭಿಪ್ರಾಯದಲ್ಲಿ ಹೇಳಿದೆ. ಇಲ್ಲಿಗೆ ಮೂರು ಸರ್ಗಗಳ ಒಂದು ಪ್ರಶ್ನೋತ್ತರ, ಸಾಮಾನ್ಯ ಮೂರನೇ ಸರ್ಗದಲ್ಲಿ ಬರುವ ಪ್ರಧಾನ ಕಥೆಗಳ ಆಚಾರ್ಯರ ಒಂದು ಜೀವಿತ ಚರಿತ್ರೆಗಳ ಅಭಿಪ್ರಾಯವನ್ನ ಮೂರನೇ ಸರ್ಗದಲ್ಲಿ ಬರುವುದನ್ನೆಲ್ಲ ಸಂಗ್ರಹ ಮಾಡಿ ಹೇಳಿಯಾಗಿದೆ. ಇದರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ, ಮತ್ತು ಏನಾದರೂ ಪ್ರಶ್ನೆಗಳೇ ಹೆಚ್ಚು ಇತ್ತು ಅಂದ್ರೆ ಅದರಲ್ಲಿ ಉತ್ತರವನ್ನು ಕೊಟ್ಟು ಮುಂದಿನ ಸರ್ಗಕ್ಕೆ ಹೋಗ್ತೇನೆ. ಯಾಕೆಂದ್ರೆ ನಾಲ್ಕನೇ ಸರ್ಗದಲ್ಲಿಯೂ ಕೂಡ ಒಂದು 27 ಪ್ರಶ್ನೆಗಳಿದೆ ನಾಲ್ಕನೇ ಸರ್ಗದಲ್ಲಿ, ತುಂಬಾ ದೊಡ್ಡದಿದೆ ನಾಲ್ಕನೇ ಸರ್ಗವು ಕೂಡ. ಹಾಗಾಗಿ ಇದರಲ್ಲಿ ಏನಾದರೂ ಜಿಜ್ಞಾಸೆ ಇದ್ರೆ ಕೇಳಿ, ನಿನ್ನೆ ಪಾಠದಲ್ಲಿ ಏನಾದರೂ ಸಂಶಯ ಇದ್ರೆ ಅದನ್ನು ಕೇಳಿ. ಅರ ಏನಮ್ಮ
ಇಲ್ಲಿ ಅದಕ್ಕೆ ಆ ಹೆಸರು ಇಷ್ಟಪಕ್ಷ
ಒಂಬತ್ತು ಕಿಲೋಮೀಟರ್ ವ್ಯಾಪ್ತಿ, 29 ರಿಂದ 30 ಕಿಲೋಮೀಟರ್ ವ್ಯಾಪ್ತಿ ತನಕ ಒಂದು ಊರಿನ ಒಂದು ಸಂಬಂಧ ಇರುತ್ತೆ. ಅವನು ಆ ರಾಜ ಒಂದು ಬೆಳ್ಳಿಯ ಪೀಠವನ್ನ ಮಾಡಿ ಅನಂತಾಸನಿಗೆ ನಾಲ್ಕು ಕಡೆಯಲ್ಲಿಯೂ ಕೂಡ ಆ ರಜತವನ್ನ ಒಂದು ಮಣೆಯಲ್ಲಿ ಪಡೆದ ಆದ ಕಾರಣ ರಜತ ಪೀಠಪುರ ಅಂತ. ಮತ್ತೆ ಈ ಉಡುಪಿಗೆ ಸಂಬಂಧಪಟ್ಟಂತೆ ಕಾಂಗೋಡು ಮಾಂಗೋಡು ಅಂತೆಲ್ಲ ಹೇಳ್ತಾರೆ. ನಾಲ್ಕು ಭಾಗಗಳಲ್ಲಿ ಒಂದೊಂದು ದೇವಾಲಯಗಳಿದೆ, ಅಲ್ಲೆಲ್ಲವೂ ಕೂಡ ಆ ದೇವಾಲಯಗಳಲ್ಲಿ ಆ ರಾಜ ವಿಶೇಷವಾಗಿ ರಜತವನ್ನ ಸ್ಥಾಪನೆ ಮಾಡಿ ಅಲ್ಲಿ ದೇವತಾ ಸನ್ನಿಧಾನವನ್ನು ಇಟ್ಟ. ಅನಂತಾಸನದಲ್ಲಿಯೂ ಕೂಡ ಒಂದು ಮಣೆಯನ್ನು ಹಾಕಿ ಅಲ್ಲಿ ರಜತವನ್ನು ಸ್ಥಾಪನೆ ಮಾಡಿ ಭಗವಂತನಿಗೆ ಆ ಕ್ರಮದಲ್ಲಿ ಸೇವೆಯನ್ನು ಮಾಡಿದ. ತಾಂಗೋಡು ಮಾಂಗೋಡು ಮುಚ್ಚಲು ನಾಲ್ಕು, ಅದು ನನಗೆ ಇನ್ನೊಂದು ಹೆಸರು ನೆನಪಾಗ್ತಾ ಇಲ್ಲ. ನಾಲ್ಕು ಕಡೆ ನಾಲ್ಕು ದೇವಾಲಯಗಳನ್ನು ಮಾಡಿ ಮಧ್ಯದಲ್ಲಿ
ಅರಿತೋಡು
ಅರಿತೋಡು ಗುರುಗಳೇ
ಅರಿತೋಡು ಅರಿತೋಡು ಹೀಗೆ ನಾಲ್ಕು ಕೂಡ ಈ ಅನಂತಾಸನಿಗೆ ಸಂಬಂಧಪಟ್ಟ ಉಪದೇವಾಲಯಗಳು. ಇವತ್ತು ಕೂಡ ಅಲ್ಲೆಲ್ಲ ಈ ಉತ್ಸವಗಳಿಗೂ ಇಲ್ಲಿಯ ಉತ್ಸವಕ್ಕೂ ಸಂಬಂಧ ಇದೆ. ಆ ರೀತಿಯಾದ ವ್ಯವಸ್ಥೆಯನ್ನೇ ಮಾಡಿಕೊಂಡು ಇವತ್ತು ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆ ರಾಜ ಮಾಡಿದ ಪದ್ಧತಿಯನ್ನು ಅನುಸರಿಸಿ ರಡಿತ ಪೀಠಪುರ ಅಂತ ಹೆಸರು ಬಂತು. ಹೆಚ್ಚಿನ ಶ್ರೀರಾಮ ಬನ್ನಂಜಿಯವರ ಪುಸ್ತಕದಲ್ಲಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ನೀವು ಒಂದ್ ಸ್ವಲ್ಪ ಗ್ರಂಥ ಬಿಟ್ಟು ಬೇರೆ ಎಲ್ಲ ಓದಿದ್ರೆ ಆ ವಿಷಯಗಳೆಲ್ಲ ಗೊತ್ತಾಗುತ್ತೆ.
ತಾಳಿಕೊಡೆ ದೇವಾಲಯ ಅಂದ್ರೆ ಯಾವ್ದದು?
ತಾಳಿಕೊಡೆ ದೇವಾಲಯ ಅಂತ ಇದು ಊಗಬನ ಇದನ್ನ ಹೇಳಿದೆ. ನಾರಿಕೆಯಲ್ಲಿ ಉಪಪದ ಅಂತ ಬನ್ನಂಜೆ ಬನ್ನಂಜೆ ಇದೆಯಲ್ವಾ ಅದರ ಹತ್ತಿರ ಹೋಗ್ಬೇಕಾದ್ರೆ
ಆಚಾರ್ಯ ಇದು ಕಲ್ಯಾಣಿ ದೇವಿ ವಿರಚಿತ ಲಘುವಾಯು ಸ್ತುತಿ ಅಂತ ಒಂದುಂಟು.
ಹೌದು,
ಕಲ್ಯಾಣಿ ದೇವಿ ವಿರಚಿತ. ಅದರಲ್ಲಿ ನಂದಯಾಮೋ ವಯಂ ನಂದಿ ಶಿವನು ನಂದಯಾಮೋ ವಯಂ ನಂದಿ ತೀರ್ಥಂ ಅಂತ ಉಂಟು. ಆ ನಂದಿ ಶಿವನು ಅಂದ್ರೆ ಏನು, ನಂದಿ ತೀರ್ಥ ಅಂತ ಹೇಳಿದ್ರೆ ಏನು? ಹನುಮಂತಮೇಕಾಂತ ಭಾಗಂಗಾಗವ ಶ್ರೀಪದಾಂಬೂಜ ಗಂಗಂ ಮಾರುತಿಂ ಪ್ರಾಣಿನಾಂ ಪ್ರಾಣಭೂತಂ ನಂದಯಾಮೋ ವಯಂ ನಂದಿ ಶಿವನಂ ಅಂತ ಬರ್ತದೆ ಶ್ರೀ ಹನುಮಂತ. ಭೀಮರೂಪಂ ಪರೋಪೇತಿ ವಾಂಸಂ ಭಾರತಂ ಭಾರತ ಶ್ರೀರಾಮಂ ಉಭರಧ್ವಂಸನಂ ಭಾರತೀಶಂ ನಂದಯಾಮೋ ವಯಂ ನಂದಿ ತೀರ್ಥಂ ಅಂತ ಬರ್ತದೆ. ಒಂದು ಮೊದಲನೇ ಶ್ಲೋಕದಲ್ಲಿ ನಂದಿಸೂನು ಅಂತ ಬರ್ತದೆ, ಎರಡನೇ ಶ್ಲೋಕದ ನಂತರ ಎಲ್ಲ ನಂದಿ ತೀರ್ಥ ಅಂತ ಹೇಳಿ ಬರ್ತದೆ. ನಂದಿಸೂನು ಅಂದ್ರೆ ಏನು, ನಂದಿ ತೀರ್ಥ ಅಂದ್ರೆ ಏನು ಅಂತ ಹೇಳುದು ಒಂದು ಮಾತ್ರ ಒಂದು ಅಂತ ಕೇಳುವ ಅಂತ.
ಪದ್ಯ ಪೂರ್ಣ ಪಠನ ಮಾಡಿ, ಮೊದಲನೇ ಪದ್ಯ ನಂದಿಸೂನು ಅಂತ ಇರುವ ಪದ್ಯ ಪೂರ್ಣ ಓದಿ.
ಮಾರುತಿಂ ಪ್ರಾಣಿನಾಂ ಪ್ರಾಣಯಾಮೋ
ನನಗೆ ಕೇಳಿಸ್ತಾ ಇಲ್ಲ ಸರಿಯಾಗಿ. ನಾನು ನೋಡ್ತೇನೆ ಆಯ್ತಾ, ಅದನ್ನ ನೋಡ್ತೇನೆ, ನೋಡಿ ಹೇಳ್ತೇನೆ ಆಯ್ತಾ?
ಅಚ್ಚರಿ ಅಲ್ಲ, ಅನಂತಾಸನ ದೇವಸ್ಥಾನದಲ್ಲಿ ಒಂದು ಅಯ್ಯಪ್ಪನ ವಿಗ್ರಹ ಇದೆಯಲ್ಲ, ಅದು ಹೇಗೆ ಅಚ್ಚರಿ?
ಅಯ್ಯಪ್ಪ ಅಲ್ಲ, ಶಾಕ್ತ ಅಂತ ಕರೀತಾರೆ ಅವರೆಲ್ಲ, ಅಯ್ಯಪ್ಪ ಮಾಡಿಕೊಂಡಿದ್ದಾರೆ ಅಷ್ಟೇ. ಅದೆಲ್ಲ ಕಾಲಾಂತರದಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಅಷ್ಟೇ. ವಾಸ್ತವಿಕವಾಗಿ ಒಂದೊಂದು ದೇವಾಲಯಗಳಲ್ಲಿ ಒಂದೊಂದು ಶಕ್ತಿ ದೇವತೆಗಳು ಅಂತ ದೇವಾಲಯ ರಕ್ಷಣೆಗೆ ಇರುವಂತಹ ಉಪದೇವತೆಗಳು. ಅಲ್ಲಿ ಯಾರೋ ಬಂದು ಅಯ್ಯಪ್ಪ ಅಂತ ತೆಂಗಿನಕಾಯಿ ಹೊಡೆದ್ರು, ಕೊನೆಗೆ ಅದೊಂದು ಬಿಸಿನೆಸ್ ಸೆಂಟರ್ ಆಗಿ ಅಯ್ಯಪ್ಪ ಆಗಿದೆ ಅಷ್ಟೇ. ವಾಸ್ತವಿಕವಾಗಿ ಅಯ್ಯಪ್ಪನ ಒಂದು ಸ್ಥಿತಿ ಅಲ್ಲಿ ಮೊದಲಿಂದ ಇರಲಿಲ್ಲ, ಯಾವುದಕ್ಕೂ ಅಲ್ಲಿ ದಾಖಲೆ ಇಲ್ಲ, ಕ್ರಿಯೇಟೆಡ್.
ಆಚಾರ್ಯ, ಅರಿತೋಡು ಮಾಂಗೋಡು ತಾಂಗೋಡು ಎಲ್ಲ ಅನಂತಾಸನ ಉಪದೇವತೆಗಳು ಅಂತ ಹೇಳಿದ್ರಲ್ಲ, ಅದರಲ್ಲಿ ನಾಲ್ಕು ಕಡೆಯೂ ಸಹ ಸುಬ್ರಹ್ಮಣ್ಯನನ್ನೇ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕಾರಣ ಅಂತ.
ವಾಸ್ತವಿಕವಾಗಿ ಏನು ಗೊತ್ತಾ, ಇದೆಲ್ಲ ಸುಬ್ರಹ್ಮಣ್ಯನಿಗೆ ಸರ್ಪರೂಪ ಏನು ಅಂದ್ರೆ, ಸುಬ್ರಹ್ಮಣ್ಯ ಕಾರಣ ಅವನು. ವಾಸ್ತವಿಕವಾಗಿ ಸುಬ್ರಹ್ಮಣ್ಯನಿಗೆ ಸರ್ಪರೂಪ ಇಲ್ಲ ಅಂತಾನು ಅಲ್ಲಿಯ ಕೆಲವು ವಿದ್ವಾಂಸರಗಳ ವಾದ ಇದೆ. ಆದ್ರೆ ವಾಸ್ತವಿಕವಾಗಿ ಸರ್ಪರೂಪದಲ್ಲಿ ಸುಬ್ರಹ್ಮಣ್ಯ ಇದ್ದಾನೆ ಅನ್ಲಿಕ್ಕೂ ದಾಖಲೆಗಳಿದೆ, ಮಹಾಭಾರತದ ವಚನಗಳೇ ಇದೆ. ನನ್ನ ಪ್ರಕಾರ ಮನೋನಿಯಾಮಕ ಒಂದು, ಮತ್ತೊಂದು ಇದೆಲ್ಲವೂ ಕೂಡ ಸರ್ಪಕ್ಷೇತ್ರ. ಆದ್ರಿಂದ ಸರ್ಪರೂಪದಲ್ಲಿ ಇರುವಂತಹ ಈಗ ಉಡುಪಿಯ ಕಥೆಯೇ ಅಲ್ಲಿರುವ ಸುಬ್ರಹ್ಮಣ್ಯ ವಾಸುಕಿ, ವಾಸುಕಿ ಸುಬ್ರಹ್ಮಣ್ಯ ಅಂತೆಲ್ಲ ಕರೀತಾರೆ. ಅದು ಸುಬ್ರಹ್ಮಣ್ಯನ ಜಾಗ ಅಲ್ಲ, ಉಡುಪಿಯಲ್ಲಿ ಕೆಳಗಡೆ ಅದೇ ಚರ್ಚೆ ಇದೆ. ವಾಸ್ತವಿಕವಾಗಿ ವಿಷಗಾಳಿಯನ್ನ ಹಾಕ್ತಾ ಇದ್ದ ಅಲ್ಲಿ ವಾಸುಕಿ, ಅದನ್ನ ತಡಿಲಿಕ್ಕೋಸ್ಕರ ವಾದಿರಾಜರು ನಂತರ ಅಲ್ಲಿ ಸುಬ್ರಹ್ಮಣ್ಯನ ಸ್ಥಾಪನೆ ಮಾಡಿದ್ರು ಅಂತ ಕಥೆ ಇದೆ. ಇದರಲ್ಲಿ ಏನಾಗಿದೆ, ನಮ್ಮ ನಮ್ಮ ಒಳಪಂಥೀಯರಲ್ಲೇ ಒಂದಷ್ಟು ಆ ವಿಷಯಗಳಲ್ಲಿ ವಿವಾದಗಳಿದೆ ಇತ್ತೀಚಿನ ದಿನಗಳಲ್ಲಿ. ಪ್ರಾಚೀನ ದಿನಗಳಲ್ಲಿ ಯಾವ ವಿವಾದ ಇಲ್ಲ. ಸುಬ್ರಹ್ಮಣ್ಯ ಮನೋನಿಯಾಮಕ, ಅವನು ಸರ್ಪದೇವತೆಯೂ ಕೂಡ ಹೌದು ಸುಬ್ರಹ್ಮಣ್ಯ. ಹಾಗಾಗಿ ಅವನು ಹುತ್ತದಲ್ಲೇ ವಾಸ ಮಾಡಿದ್ದಾನೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿಯೂ. ಹಾಗೆ ಅಲ್ಲಿಯ ಸನ್ನಿಧಾನ ಯಾರು ಅಂತೂ ಇವತ್ತು ಉಲ್ಲೇಖ ಮಾಡ್ಲಿಕ್ಕಾಗಲ್ಲ. ಮೊದಲು ಸುಬ್ರಹ್ಮಣ್ಯನ ಕ್ಷೇತ್ರ ಇದ್ದಿದ್ದು ಹುತ್ತದ ಒಳಗಡೆಯೇ ಅವನ ಕ್ಷೇತ್ರ. ಇವತ್ತು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹುತ್ತದ ಸನ್ನಿಧಾನ ಇವತ್ತು ಇದೆ. ಹಾಗಾಗಿ ಅವನ ಸರ್ಪರೂಪಿ ಆದವನು ಸುಬ್ರಹ್ಮಣ್ಯ. ಇದೆಲ್ಲ ಸರ್ಪಕ್ಷೇತ್ರ. ಸರ್ಪಕ್ಷೇತ್ರ ಆಗಿರೋದ್ರಿಂದ ಅಂತ ಅಪಚಾರಗಳನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಅಂದ್ರೆ ಸಮುದ್ರ ಒಂದು ಕಾಲದಲ್ಲಿ ಸಮುದ್ರದಲ್ಲಿ ಸರ್ಪಗಳೇ ಇತ್ತು. ಸಮುದ್ರವನ್ನ ಸರಿಸಿ ನಿರ್ಮಾಣವಾದ ಜಾಗ, ಆ ಸರ್ಪ ದೋಷಗಳಿಗೆ ಹೆಚ್ಚು ಅವಕಾಶ ಇದೆ ಆ ಜಾಗದಲ್ಲಿ. ಇಂಥ ದೇವಾಲಯಗಳಲ್ಲಿ ಹೋಗಿ ನಮಸ್ಕಾರ ಮಾಡೋದ್ರಿಂದ ಆ ಸರ್ಪ ದೋಷಗಳು ಪರಿಹಾರವಾಗುತ್ತೆ ಅನ್ನೋದು ಪ್ರಧಾನ ಕಾರಣ.
ಸರಿ,
ಸರಿ ಬಹುತೇಕ ನಾನು ಹೇಳಿದ ಪ್ರಶ್ನೆಗಳಲ್ಲಿ ಯಾರಿಗೂ ಹೆಚ್ಚು ಪ್ರಶ್ನೆಗಳು ಉಳಿದಿಲ್ಲ. ಅಂದ್ರೆ ಮಧ್ವಿಜಯಕ್ಕೆ ಸಂಬಂಧಪಟ್ಟಂತೆ ಗ್ರಂಥದಿಂದ ಹೊರಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ, ಆದ್ರಿಂದ ನಿಮಗೆ ಇಲ್ಲಿ ಇರುವ ಎಲ್ಲ ಉತ್ತರಗಳು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿಗೆ ಮೂರನೇ ಸರ್ಗ ಮುಕ್ತಾಯ ಆಗಿದೆ. ನಾಲ್ಕನೇ ಸರ್ಗವನ್ನ ನಾಳೆ ಆರಂಭ ಮಾಡ್ತೇನೆ. ಇವಾಗ ನಾನು ಪಾಠ ಮುಕ್ತಾಯ ಮಾಡ್ತೇನೆ. ಹರೇ ನಮಃ.
ಆಯ್ತು ಆಚಾರ್ಯ. ಶ್ರೀ ಕೃಷ್ಣಾಯ ನಮಃ. ಕೃಷ್ಣಾರ್ಪಣಮಸ್ತು.
ಧನ್ಯವಾದಗಳು ಆಚಾರ್ಯ. ಕೃಷ್ಣಾರ್ಪಣ ಮತ್ತು ಧನ್ಯವಾದ ಗುರುಗಳೇ.